ಶ್ರೀ ಶುಕ ಉವಾಚ ಋತಃ ಪುರೋಹಿತಃ ತ್ವಷ್ಟೃಃ ಮಹೇಂದ್ರಾಯ ಅನುಪೃಚ್ಛತೆ ನಾರಾಯಣಾಖ್ಯಂ ವರ್ಮಾ ನದಿಹೈಕಮನಃ ಶೃಡು. ನಾರಾಯಣ ಕವಚವನ್ನು ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಶುಕಾಚಾರ್ಯ ಹೇಳ್ತಾ ಏಕಮನಃ ಶೃಡು. ಏಕಮನಃ ಅಂದರೆ ವಿತ್ ಆಲ್ ಕಾನ್ಸಂಟ್ರೇಷನ್, ಗಮನ ಕೊಟ್ಟು ಕೇಳು. ಮೊದಲು ಮಾಡಬೇಕಾದ ಪದ್ಧತಿ ಏನು ಅಂದರೆ, ಯಾವುದೇ ಒಂದು ಮಂತ್ರ ಸ್ತೋತ್ರ ಹೇಳಬೇಕಾದ್ರೆ ಎಲ್ಲೆಲ್ಲ ಹೇಳ್ಕೊಡುದು, ನಿಂತ್ಕೊಂಡೆಲ್ಲ ಹೇಳ್ಕೊಡುದು. ಓಂ ಆಸೀನ ಸಂಭವಾತ್ ಓಂ ಬ್ರಹ್ಮಸೂತ್ರ ಕೂತ್ಕೊಂಡೇ ಹೇಳಬೇಕು. ಅದನ್ನು ಹೇಳ್ತಾರೆ. ಧೌತಾಂಘ್ರಿ ಪಾಣಿ ಆಚಮ್ಯ ಸಪವಿತ್ರ ಉದಾಂಗ್ಮುಖ. ಮುಂದೆ ಕೃತ ಸ್ವಾಂಗಕರನ್ಯಾಸೋ ಮಂತ್ರಾಭ್ಯಾಂ ವಾಕ್ಯತ ಶುಚಿ. ಧೌತಾಂಘ್ರಿ ಪಾಣಿ, ಅಂಘ್ರಿ ಪಾಣಿ ಕೈ ಕಾಲು ಸ್ವಚ್ಛವಾಗಿ ತೊಳ್ಕೊಂಡಿರು. ಆಚಮ್ಯ ಆಚಮ್ಯ ಸಪವಿತ್ರ ಪವಿತ್ರವನ್ನು ಧಾರಣೆ ಮಾಡಬೇಕು. ಉದಂಗ್ಮುಖ ಉತ್ತರಾಭಿಮುಖವಾಗಿ ಕೂಡಬೇಕು. ಕೃತಸ್ವಾಂಗ ಕರನ್ಯಾಸ ಅಂಗನ್ಯಾಸ ಕರನ್ಯಾಸವನ್ನು ಮಾಡಬೇಕು. ಯಾವುದೇ ಮಂತ್ರಕ್ಕೆ ತುಂಬ ಜನ ಕೇಳ್ತಾರೆ, ಗಾಯತ್ರಿಗೆ ಅರ್ಜೆಂಟ್ ಇದ್ದಾಗ ಅಂಗನ್ಯಾಸ ಕರನ್ಯಾಸ ಬರೀ ಜಪ ಮಾಡ್ಬೋದಾ ಅಂತೆ, ಮಾಡಲಿಕ್ಕೆ ಬರೋದಿಲ್ಲ. ನೀವು ಅರ್ಜೆಂಟ್ ಹೋಗಬೇಕು ಅಂತೇಳಿ ಗೆರೆ ಹಾಕಿದ್ರೆ ಮುಂದೆ ಕೋಲಿಗೆ ಬರುತ್ತಾ? ಸಾಧ್ಯ ಇಲ್ಲ. ಎಷ್ಟು ಅರ್ಜೆಂಟ್ ಇದ್ದರೂ ಕೂಡ ಕೆಲವು ಅಂಗನ್ಯಾಸ ಕರನ್ಯಾಸ ಮಂತ್ರ ಜಪಕ್ಕೆ ಅತ್ಯಂತ ವಿಹಿತ. ನಾರಾಯಣ ಕವಚ ಕಷ್ಟ ಇಲ್ಲ, ಉಪರಕ್ಷಣೆ ಎಲ್ಲ ಮಂತ್ರಗಳಿಗೂ ಕೂಡ ಜಪ ಮಾಡಬೇಕಾದ್ರೆ ಅಂಗನ್ಯಾಸ ಕರನ್ಯಾಸ ಇರಬೇಕು. ಇದೆಲ್ಲ ನಿಯಮಗಳನ್ನು ಪಾಲಿಸಬೇಕು. ನಾರಾಯಣಮಯಂ ವರ್ಮ ತನ್ನ ಹೇ ಭಯ ಆಗತೆ ದೈವಭೂತಾತ್ಮ ಕರ್ಮಭ್ಯೋ ನಾರಾಯಣಮಯ ಕುಮಾನ್. ನಮಗೆ ಭಯ ಆಗತೆ, ಭಯ ಬಂದಾಗ ನಾರಾಯಣ ಕವಚವನ್ನು ಹೇಳಿ. ಯಾವುದರಿಂದ ಭಯ ನಮಗೆ? ದೈವ ಭೂತ ಆತ್ಮಕರ್ಮಭ್ಯ. ದೈವ ಭೂತ ಆತ್ಮಕರ್ಮಭ್ಯ. ದೈವ ಅಂದರೆ ಆದಿದೈವಿಕ, ಭೂತ ಅಂದರೆ ಆದಿಭೌತಿಕ, ಆತ್ಮ ಅಂದರೆ ಆಧ್ಯಾತ್ಮಿಕ. ತಾಪತ್ರಯ ಬಂದಾಗ ಅಂತ, ತಾಪತ್ರಯ ಬಂದಾಗ ನಾರಾಯಣ ಕವಚವನ್ನು ಹೇಳಿ. ನಾವು ತಾಪತ್ರಯ ಬಂದಾಗ ಹೇಳೋಣ ಅಂತ ಹೇಳಿದರೆ ನಮ್ಗೆ ಯಾವಾಗಲೂ ತಾಪತ್ರಯನೇ. ತಾಪತ್ರಯೇಣ ಸಂತಪ್ತಂ ಯದೇತ ಅಖಿಲಂ ಜಗತ್ ವಕ್ಷಾಮಿ ಶಾಂತಯೇತಸ್ಯ ಕೃಷ್ಣಾಮೃತ ಮಹಾರಣವು. ಇದರಿಂದ ಏನು ಹೇಳಿದಾಗಾಯಿತು ಅಂದರೆ, ಫಾರ್ ಎನಿ ಪ್ರಾಬ್ಲಮ್ ನಾರಾಯಣ ಕವಚ ಇಸ್ ಎ ರೆಮಿಡಿ ಅಂತ. ಫಾರ್ ಎನಿ ಪ್ರಾಬ್ಲಮ್, ಸ್ಪಿರಿಚುವಲ್ ಆಗಿರ್ಬೋದು, ಫಿಸಿಕಲ್ ಆಗಬಹುದು, ಅಥವಾ ಒಂದು ಅಟ್ಮಾಸ್ಫಿರಿಕಲ್ ಬೇರೆ ಸೂಪರ್ ನ್ಯಾಚುರಲ್ ಏನೇ ಆಗಿರ್ಬೋದು, ನಾರಾಯಣ ಕವಚ ಅಂಬೋದು ಇಟ್ ಇಸ್ ಟೋಟಲ್ ಪ್ರೊಟೆಕ್ಷನ್ ಕೊಡ್ತಕ್ಕಂಥ ಗ್ರಂಥ. ಅದರಿಂದ ನಮಗೆ ಯಾವ ಕಾಲಕ್ಕೂ ಎಲ್ಲ ಸಮಸ್ಯೆಗಳು ಇರುತ್ತೆ. ಯಾವುದೇ ಒಂದಿದ್ರೂ ನಾರಾಯಣ ಕವಚ ಬರುತ್ತೆ ಅಂದ ಮೇಲೆ ಎಲ್ಲ ಇದ್ದಾಗಲೂ ನಾರಾಯಣ ಕವಚ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ರಕ್ಷಣೆ. ಕವಚ ಅಂದರೆ ಏನು ಗೊತ್ತಾ? ಕವಚ ಕವರಕ್ಷಣೆ ಅಂತ ಧಾತು. ಕವರಕ್ಷಣೆ ಟು ಪ್ರೊಟೆಕ್ಟ್ ಅಂತ ಅದಕ್ಕೆ ಅರ್ಥ. ಕವಚ ಅಂದರೆ ಏನು? ದಟ್ ವಿಚ್ ಪ್ರೊಟೆಕ್ಟ್ಸ್ ಅಂತ, ರಕ್ಷಣೆ ಮಾಡ್ತಕ್ಕಂಥದ್ದು ಕವಚ. ಯುದ್ಧದಲ್ಲಿ ಕವಚ ಹಾಕ್ಕೊಂಡಿರ್ತಾರೆ, ಪಡೆದ ಎಲೆ ರಕ್ಷಣೆ ಮಾಡ್ಕೋಬೇಕು ಅಂತೆ. ಅಷ್ಟೇ, ಟೋಟಲ್ ಪ್ರೊಟೆಕ್ಷನ್ಗೆಲ್ಲ ಕೆಲವು ತಲೆಗೆ ಹೆಲ್ಮೆಟ್ ಹಾಕ್ಕೊತಾರೆ ಪ್ರೊಟೆಕ್ಷನ್, ಮೈ ಕವಚ ಹಾಕೋತಾರೆ ಪ್ರೊಟೆಕ್ಷನ್. ಈ ಎಲ್ಲ ರೀತಿ ಪ್ರೊಟೆಕ್ಷನ್ ಕೊಡಬೇಕು ಅಂದರೆ ನಾರಾಯಣ ಕವಚ ಸಾಧ್ಯ. ಪಾದಯೋಹೋ ಜಾನುನೋಹೋ ಊರ್ವೋಹೋ ಉದರೇ ಹೃದಿ ಅಥೋರಸಿ ಮುಖೇ ಶಿರಸಿ ಆನುಪೂರ್ವ್ಯಾತ್ ಓಂಕಾರಾದೀನಿ ವಿನ್ಯಸೆ. ಅಂಗನ್ಯಾಸ ಕರನ್ಯಾಸಕ್ಕೆ ಇದು ಅಕ್ಷರನ್ಯಾಸ ಅಂತ ಕರೀತಾರೆ. ಮೂರನೇ ದಿನ ಅಂಗನ್ಯಾಸ ಕರನ್ಯಾಸ ಅಕ್ಷರನ್ಯಾಸ, ಅದು ಮಾಡಿದ್ರೆ ಇನ್ನೂ ಪುಣ್ಯ. ಅದನ್ನೆಲ್ಲ ತಿಳಿಸ್ತಾರೆ, ಅದೆಲ್ಲ ಮಂತ್ರ ಜಪಕ್ಬೇಕು, ಅದು ಬೇಡ ನಮಗೆ. ಇತಿ ಆತ್ಮಾರಂ ಪರಂ ಧ್ಯಾಯೇ ಧ್ಯೇಯಮುಷ ಶಕ್ತಿ ಹೆರ್ಯುತಂ ವಿದ್ಯಾ ತೇಜಸ್ತಪೋ ಮೂರ್ತಿ ಇದಂ ಮಂತ್ರಂ ಉದಾಹರೇ. ಇದಂ ಮಂತ್ರಂ ಉದಾಹರೇ, ಇದು ಮುಂದಿನ ಮಂತ್ರ ಆಗಿದೆ. ಇಷ್ಟು ಕೂಡ ಮುಂದೆ ಶುರುವಾಗ, ಇದಿಷ್ಟು ಕೂಡ ಮಂತ್ರ ಜಪಗಳ ವಿಧಿವಿಧಾನಗಳು. ಈಗ ಮಂತ್ರ ಹರಿರ್ವಿದ ಧ್ಯಾನ್ ಮಮ ಸರ್ವ ರಕ್ಷಾಂ ನ್ಯಸ್ತಾಂಘ್ರಿ ಪದ್ಮ ಪತಕೇಂದ್ರ ಪೃಷ್ಠೇ. ಮೊದಲನೇ ಶ್ಲೋಕ ತರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾಂದಧಾನೋ ಅಷ್ಟಗುಣೋ ಅಷ್ಟಬಾಹು. ಇದು ದೇವರ ಧ್ಯಾನದ ಚಿತ್ರ. ಇದು ಹರಿಹಿ ವಿದಧ್ಯಾತ್ ಮಮ ಸರ್ವರಕ್ಷಾಂ, ಹರಿಹಿ ಮಮ ಸರ್ವರಕ್ಷಾಂ ವಿದಧ್ಯಾತ್, ಶ್ರೀಹರಿಯು ನಮಗೆ ಸರ್ವವಿಧವಾದ ರಕ್ಷಣೆಯನ್ನು ಕೊಡಲಿ. ಎಂಥದ್ದು ಷಟ್ ಮುಂದೆ ನ್ಯಸ್ತಾಂಘ್ರಿ ಪದ್ಮ ಪತಕೇಂದ್ರ ಪೃಷ್ಠೆ. ಪತಕ ಅಂದರೆ ಪತಕೇಂದ್ರ ಗರುಡ, ಪತಕ ಅಂದರೆ ಪಕ್ಷಿ, ಪತಕೇಂದ್ರ ಗರುಡ. ಪತಕೇಂದ್ರ ಪೃಷ್ಠೆ ಗರುಡಾರೂಢನಾಗಿರತಕ್ಕಂತಹ ಗರುಡವಾಹನನಾಗಿರತಕ್ಕಂತಹ ಶ್ರೀಹರಿಯು ಮತ್ತೆ ಹೇಗಿದ್ದಾನೆ? ನ್ಯಸ್ತಾಂಘ್ರಿ ಪದ್ಮ, ಗರುಡನ ಮೇಲೆ ಕಾಲಿಟ್ಟರು ಕೂತಿದ್ದಾನೆ ಪರಮಾತ್ಮ. ದರಾರಿ ಚರ್ಮಾಸಿ ಗದೇಶು ಚಾಪಾನ್, ಈ ನಾರಾಯಣ ಕವಚ ಮಂತ್ರಕ್ಕೆ ಧ್ಯೇಯ ರೂಪಕ್ಕೆ ಎಂಟು ಕೈಗಳು, ಗಾಯತ್ರಿ ಮಂತ್ರಕ್ಕೆ ನಾಲ್ಕು ಕೈಗಳು. ಇದಕ್ಕೆ ಎಂಟು ಕೈಗಳ ದೇವರನ್ನು ಧ್ಯಾನ ಮಾಡಬೇಕು. ಎಂಟು ಕೈಗಳಲ್ಲಿ ಆಯುಧಗಳಿದೆ. ಯಾವ್ಯಾವ ಆಯುಧ ಅಂದರೆ ದರ ಹರಿ ಚರ್ಮ ಹಸಿ ಗದ ಇಶು ಚಾಪ ಪಾಶ ಇಷ್ಟ ಆಯ್ದ ಇಟ್ಕೊಂಡಿದ್ದಾರೆ ಪರಮಾತ್ಮ. ಒಂದು ಕಡೆಗೆ ದರ ಅಂದರೆ ಶಂಖ, ಅಡಿ ಅಂದರೆ ಚಕ್ರ, ಚರ್ಮ ಅಂದರೆ ಗುರಾಣಿ, ಹಸಿ ಅಂದರೆ ಖಡ್ಗ, ಗದ ಅಂದರೆ ಗದ, ಇಶು ಅಂದರೆ ಬಾಣ, ಚಾಪ ಅಂದರೆ ಬಿಲ್ಲು, ಪಾಶ ಇಷ್ಟನ್ನು ಹಿಡ್ಕೊಂಡಿರ್ತಕ್ಕಂತಹ ಅಷ್ಟಗುಣ ಅಷ್ಟಬಾಹು ಎಂಟು ತೋಡುಗಳ ಮೂರ್ತಿ. ಅಷ್ಟಗುಣ ಎಂಟು ಗುಣಗಳು. ಎಂಟು ಗುಣಗಳು ಯಾವುದು? ಅಣಿಮ, ಮಹಿಮ, ದಹಿಮ, ಗರಿಮ, ಪ್ರಾಕಾಮ್ಯ, ಪ್ರಾಕಾಶ್ಯ, ಈ ಸಿತ್ವ ವಶಿತ್ವ. ಎಂಟು ಯೋಗ ಸಿದ್ಧಿಗಳನ್ನು ಎಂಟು ಗುಣ ಅಂತ ಕರೀತಾರೆ. ಇನ್ನೊಂದು ಎಂಟು ಗುಣಗಳು ಅಂದ್ರೇನು? ಸೃಷ್ಟಿಯಾದಿ ಅಷ್ಟಕರ್ತೃತ್ವ ರೂಪ ಮಹಾಗುಣ ಹೊಂದಿರೋಣು ಅಂತ. ಸೃಷ್ಟಿ, ಸ್ಥಿತಿ, ಲಯ, ನಿಗಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಎಂಟು ಗುಣಗಳು ಅಂದರೆ ಎಂಟು ವಿಧವಾದ ಸಾಮರ್ಥ್ಯ ಹೊಂದಿದಂಥ ಪರಮಾತ್ಮನನ್ನು ಚಿಂತಿಸಬೇಕು. ಎಂಟು ಕೈಗಳು, ಎಂಟು ಗುಣಗಳು ಇರತಕ್ಕಂಥ ದೇವರನ್ನು ಧ್ಯಾನ ಮಾಡಿ, ಎಂಟು ಆಯುಧಗಳು ಹಿಡಿದ ನಾರಾಯಣನ ಚಿತ್ರವನ್ನು ಧ್ಯಾನ ಮಾಡಬೇಕು ಅಂತ. ಯಾವಾಗಲೂ ಮಂತ್ರದ ಹೆಪ್ಪಕ್ಕೆ ಧ್ಯಾನ ಗೊತ್ತಿರಬೇಕು, ಧ್ಯೇಯ ಮೂರ್ತಿ ಗೊತ್ತಿರಬೇಕು. ಇಲ್ಲದೆ ಹೋದರೆ ಧ್ಯಾನ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಧ್ಯೇಯ ಮೂರ್ತಿಯನ್ನು ಹೇಳಿ ಇಷ್ಟು ಹೇಳಿ ಜನರಲ್ಲಾಗಿ ಏನು ಸಾರಾಂಶ ಅಂದರೆ, ಹರಿರ್ವಿಧ್ಯ ತಮ ಸರ್ವ ರಕ್ಷಾ, ಎಲ್ಲ ವಿಧವಾದ ರಕ್ಷಣೆಯನ್ನು ದೇವರು ನಮಗೆ ದಧ್ಯ ವಿದಧ್ಯ ವಿಶೇಷವಾಗಿ ಉಂಟು ಮಾಡಲಿ. ಇನ್ನು ಸ್ಪೆಸಿಫಿಕ್ಕಾಗಿ ಎಲ್ಲೆಲ್ಲಿ ಕಾಪಾಡೋದು? ಜನರಲ್ ಪ್ರೊಟೆಕ್ಷನ್ ಬೇರೆ, ಸ್ಪೆಸಿಫಿಕ್ ಪ್ರೊಟೆಕ್ಷನ್ ಬೇರೆ. ನಮಗೆ ಎಲ್ಲಿಂದ ಆಪತ್ತು ಬರಬಹುದು ಅಂದರೆ ದೈವ ಭೂತ ಆತ್ಮ ಅಂತ ಹೇಳಿದ್ದಾರೆ. ಜಲೇಶು ವಾಮ ರಕ್ಷತು ಮತ್ಸ್ಯಮೂರ್ತಿ. ಫಸ್ಟ್ ನೀರಿನಿಂದ ಆಪತ್ತು, ನೀರಿನಿಂದ ಆಪತ್ತು ಮತ್ತು ಅಗ್ನಿಯಿಂದ ಆಪತ್ತು. ಆಪತ್ತುಗಳು ಅನೇಕ ವೆರೈಟಿ. ಜಲಪ್ರಳಯ ಆಯ್ತಲ್ಲ ಮೂರು ಎರಡು ವರ್ಷ ನೋಡಿದ್ದೆ, ಜಲಪ್ರಳಯ ಅಂತ ಕರೀತೇವೆ. ಜಲಪ್ರಳಯ ಈ ಅಗ್ನಿಪ್ರಳಯಕ್ಕಿಂತ ಭಯಂಕರ ಅಂತ ಕರೀತಾರೆ. ಜಲಪ್ರಳಯ ಈ ಬೆಂಕಿಗಿಂತ ಭಯಂಕರ, ಯಾಕಂದರೆ ಬೆಂಕಿಯಲ್ಲಿ ಸುಟ್ಕೊಂಡು ಈಸಿ ಒಳಗಾರ ಸೊಪ್ಪಿಸಿರ್ಬೋದು ಮನುಷ್ಯ ಬದುಕಿ. ಇದು ಎರಡೇ ನಿಮಿಷ ಆಗ್ತದೆ, ವಾಟರ್ನಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಎರಡು ನಿಮಿಷದಲ್ಲಿ ಹೋಗ್ಬಿಡುತ್ತೆ. ಜಲಪ್ರಳಯದಲ್ಲಿ ಪ್ರತಿಷ್ಠಿತಲ್ಲಿ ಸಾಧ್ಯ ಇಲ್ಲ. ಎಲ್ಲ ಕಡೆಯಿಂದ ಪ್ರಳಯ ಬಂದು ನೀರು ಬಂದುಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಬೆಂಕಿಗೆ ಏನಾದರೂ ಸ್ವಲ್ಪ ಎತ್ತ ಪಡ್ಬೋದು, ಓಡಿದರೆ ಒಂದು ದಿಕ್ಕಿಗೆ ಓಡ್ಬೋದು. ಜಲಪ್ರಳಯ ಆಗಲ್ಲ, ಎಲ್ಲ ಕಡೆ ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ಫಸ್ಟ್ ಜಲಪ್ರಳಯ ಹೇಳುತ್ತೆ. ಕಡೆಗೂ ಪ್ರಳಯ ಆಗೋದು ಯಾವಾಗ? ಜಲದಿಂದನೇ ಪ್ರಳಯ ಆಗೋದು. ಜಗತ್ತು ಹುಟ್ಟಿ ಬಂದಿರೋದು ಮೊದಲನೇದು ನೀರು, ಕೊನೆಯದು ನೀರೇನು. ಅದಕ್ಕೆ ಜಲೇಶು ಮಾಂಬ್ರಕ್ಷತು ಮತ್ಸ್ಯಮೂರ್ತಿ, ಮತ್ಸ್ಯಮೂರ್ತಿಯಾದ ಶ್ರೀಹರಿ ನೀರಿನಲ್ಲಿ ನಮ್ಮನ್ನು ಪಾಲಿಸಲಿ. ಯಾರು ಮತ್ಸ್ಯರೂಪಿಯಾದ ಶ್ರೀಹರಿನ ಧ್ಯಾನ ಮಾಡ್ತಾರೋ ಅವರಿಗೆ ಜಲದಲ್ಲಿ ಮೃತ್ಯು ಬರೋದಿಲ್ಲ ಅಂತ. ಮೃತ್ಯು ಅಂದರೆ ಅಪಮೃತ್ಯು ನೆನಪಿರಬೇಕು, ಮೃತ್ಯು ಬರಲೇಬೇಕು ಮನುಷ್ಯನಿಗೆ, ಅಪಮೃತ್ಯು ಬರೋದಿಲ್ಲ. ಜಲೇ ಮಾಂ ಜಲೇಶು, ಜಲೇಶು ಅಂತ ಹೇಳಿದ್ದರಿಂದ ಕೂಪ ವಾಪಿ ಬೇಕಾದಷ್ಟು ಆಗ್ಬೋದು. ಬರೀ ಜಲ ಅನ್ನಿಲ್ಲ, ಜಲೇಶು ಅಂತ ಹೇಳಿದಾಗ ನೀರಾಗ್ಬೋದು, ಬಾವಿ ಆಗ್ಬೋದು, ನದಿ ಆಗ್ಬೋದು, ಸಮುದ್ರ ಆಗ್ಬೋದು, ಕೆರೆ ಆಗಬಹುದು. ಅಷ್ಟು ವಿಧವಾದ ನೀರುಗಳಲ್ಲಿ ಮಾಂ ರಕ್ಷತು. ಅದು ಇನ್ನೊಂದು ಅರ್ಥ, ಸಂಸಾರ ಜಲ, ಸಂಸಾರ ಸಮುದ್ರ ಅಂತ ಕರೆದಿರ್ತಾರೆ. ಸಂಸಾರ ಸಮುದ್ರದನ್ನು ಪಾರು ಮಾಡಲಿ ಅಂತ ಇನ್ನೊಂದು ಅರ್ಥ. ಜಯೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ. ಮುಂದೆ ಇನ್ನೇ ಹಾಕಿದ್ದಾನೆ, ಯಾದೋ ಗಣೇಭ್ಯ ವರುಣಸ್ಯ ಪಾಶ. ಜಲದಲ್ಲಿ ಎರಡು ಅಪಾಯ ಇದೆ. ಯಾದೋ ಗಣೇಭ್ಯ, ಯಾದೋ ಗಣಗಳು ಅಂದರೆ ಜಲಚರಗಳು, ಮೊಸಳೆ ಮೊದಲಾದವುಗಳು. ಮೊಸಳೆ ಗಜೇಂದ್ರನ ಕಥೆ ನಿಮಗೆ ಗೊತ್ತಿದೆ, ಮೊಸಳೆಯಿಂದ ಅದಕ್ಕೆ ಆಘಾತ ಉಂಟಾದಾಗ ರಕ್ಷಣೆ ಮಾಡಿದ್ದ ನಾರಾಯಣನೇ. ಆದ್ದರಿಂದ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯ. ಯಾದೋ ಗಣಗಳು ಜಲಚರಗಳು, ಗಣ ಅಂದರೆ ಗುಂಪು, ಯಾದಸ್ಸು ಅಂದರೆ ಜಲಚರಗಳು, ಅವುಗಳ ಗುಂಪಿನಿಂದ ಕಾಪಾಡಲಿ ಅಂತ ಹೇಳಿ. ವರುಣಸ್ಯ ಪಾಶ, ವರುಣನ ಪಾಶದಿಂದ ಕಾಪಾಡಲಿ. ವರುಣನ ಪಾಶದ ಪ್ರಸಂಗ ನಂದಗೋಪನ ಹೇಳ್ಕೊಂಡು ಹೋಗ್ತಾನೆ. ವರುಣ ಅದು ಗೊತ್ತಿರಬೇಕು, ಭಾಗವತ ಪುರಾಣದಲ್ಲಿ ನಂದಗೋಪನನ್ನು ವರುಣನ ದೂತನ ಹೇಳ್ಕೊಂಡು ಹೋಗಿದ್ದಿಲ್ಲ, ಆಗ ಕೃಷ್ಣ ಹೋಗಿ ಬಿಡುಗಡೆ ಮಾಡ್ತಾನೆ. ಅದಕ್ಕೆ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯ ವರುಣಸ್ಯ ಪಾಶ. ಥಲೇಶ ಮಾಯಾ ವಟು ವಾಮನೋ ಅವ್ಯಾತ್ ತ್ರಿವಿಕ್ರಮ ಖೇಯವತು ವಿಶ್ವರೂಪ. ಸ್ಥಲೇಶ ಮಾಯಾ ವಟು ವಾಮನೋ ಅವ್ಯಾತ್. ಸ್ಥಲೇ ಜಲ, ಸ್ಥಳ, ಸ್ಥಳ ಅಂದರೆ ಲ್ಯಾಂಡ್, ಅದು ವಾಟರ್ ಇಸ್ ಲ್ಯಾಂಡ್. ಲ್ಯಾಂಡ್ನಲ್ಲಾದ ಅಪಘಾತಗಳಿಂದ ಮಾಯಾವಟು ವಾಮನ ಅವ್ಯಾಮ್, ವಾಮನ ವಟು ವಾಮನ, ಮಾಯಾವಟು ವಾಮನ, ಮೂರು ಪದ ಇದೆ. ವಾಮನ ವಾಮದ ರೂಪಿಯಾದ ಪರಮಾತ್ಮ, ವಟು ವಾಮನ ವಟು ರೂಪದ ವಾಮನ ಅಂತ ಹೇಳಿದ್ದರಿಂದ ದಶಾವತಾರದ ವಾಮನ ನೆನಪಿರಬೇಕು. ಇದು ಕೇಶವಾದಿ ಚತುರ್ವಿಂಶತಿಯಲ್ಲಿ ವಾಮನಾಯನಮ ಬರುತ್ತೆ, ಆ ವಾಮನ ಅಲ್ಲ, ವಟು ವಾಮನ ಅಂತ ಹೇಳಿದರೆ ಈ ವಾಮನ ಅಂತ. ಎಂಥ ರೂಪ ಇದು? ಮಾಯಾವಟು ವಾಮನ. ಮಾಯಾ ಅಂದರೆ ಇಚ್ಛಾ, ಸಂಭವಾಮಿ ಆತ್ಮಮಾಯೆಯ ಸ್ವೇಚ್ಛೆಯಿಂದ ವಟು ರೂಪದ ವಾಮನಾಗಿರ್ತಕ್ಕಂಥ ಶ್ರೀಹರಿಯು ನಮ್ಮನ್ನು ಜಲ ನೆಲದಲ್ಲಿ ಕಾಪಾಡಲಿ.
ಪರಮಾತ್ಮ ರೂಪರೂಪಗಳಿಗೆ ಭೇದ ಇಲ್ಲ, ವಿಶೇಷ ಇದೆ. ಭೇದ ಬೇರೆ ವಿಶೇಷವೇ. ದೇವರು ರೂಪರೂಪಗಳಲ್ಲಿ ವಿಶೇಷ ಒಪ್ಪಿಕೊಂಡಿರೋದ್ರಿಂದ ಮಾಯಾವತು ವಾಮನಃ ಅವ್ಯಾಮ್ ತ್ರಿವಿಕ್ರಮ ಖೇ ಅವತು ವಿಶ್ವರೂಪ. ಇದು ಹೆಂಗಸರಿಗೂ ಬೇಕು, ಗಂಡಸರಿಗೂ ಬೇಕು. ಹೆಂಗಸರಿಗೆ ನಾರಾಯಣ ಕವಚವನ್ನು ವ್ಯಾಸರಾಜರು ಮತ್ತು ವಾದಿರಾಜ ಸ್ವಾಮಿಗಳು ಕನ್ನಡದಲ್ಲಿ ಬರೆದಿದ್ದರು, ಸಂಸ್ಕೃತದಲ್ಲಿ ಇದ್ದಿದೆ. ಅದು ಪದಗಳು ಬೇರೆ, ಅರ್ಥ ಎರಡಕ್ಕೂ ಒಂದೇ. ಆದ್ದರಿಂದಾಗಿಯೇ ಎಲ್ಲ ಚಿಂತನೆ ಮಾಡಬೇಕು. ಪ್ರತಿನಿತ್ಯ ಹೇಳ್ಕೋಬೇಕಾದ ಮಂತ್ರ ಇದು. ಪುರುಷರಾಗಲಿ ಸ್ತ್ರೀಯರಾಗಲಿ ಪ್ರತಿನಿತ್ಯ ಹೇಳಬೇಕಾದಂಥ ನಾರಾಯಣ ಕವಚ. ಭಾಳ ಚಿಕ್ಕದು, ದೊಡ್ಡದಲ್ಲ ಇದು, ತುಂಬ ಚಿಕ್ಕದು. ವಿಷ್ಣು ಸಹಸ್ರಾರಕ್ಕಿಂತ ಫಾಸ್ಟಾಗಿ ಮುಗಿಸ್ಬೋದು ಹೇಳಿ. ಆದರೆ ಅದು ಬಿಡಬೇಕು ಅಂತ ಅರ್ಥ ಅಲ್ಲ, ಚಿಕ್ಕದಾಗಿ ಹೇಳಕ್ಕೆ ಬರುತ್ತೆ ಅಂತ ಅರ್ಥ. ತ್ರಿವಿಕ್ರಮ ಖೇ ಅವತು ವಿಶ್ವರೂಪ. ನೋಡಿ, ಮೂರಾಯ್ತೀಗ, ಜಲ, ನೆಲ, ಗಗನ, ಆಕಾಶ. ಆಕಾಶದಲ್ಲಿ ಯಾರು ಕಾಪಾಡಬೇಕು ಅಂದರೆ ತ್ರಿವಿಕ್ರಮ. ತನ್ನ ಕಾಲಿನಿಂದ ಇಡೀ ಎಲ್ಲ ಲೋಕಾಲದಂಥ ತ್ರಿವಿಕ್ರ ರೂಪದ ವಿಶ್ವರೂಪ ಅಂದರೆ ವ್ಯಾಪ್ತ ರೂಪ, ಎಲ್ಲ ಕಡೆ ವ್ಯಾಪಿಸಿದಂಥ ತ್ರಿವಿಕ್ರಮ ರೂಪದ ಪರಮಾತ್ಮ ನಮ್ಮನ್ನು ಆಕಾಶದಲ್ಲಿ ಕಾಪಾಡಲಿ. ಮೂರಾಯ್ತು, ಸ್ಥಳ, ಜಲ ಮತ್ತು ನೆಲ, ಅದು ಆಕಾಶ. ಇದು ಖೇಚರ, ಜಲಚರ, ಭೂಚರ ಅಂತಾನೆ ಕರೆಯೋದು. ಮೂರು ಕಡೆಯಲ್ಲಿ ದೇವರು ನಮ್ಮನ್ನು ಕಾಪಾಡಲಿ. ತ್ರಿವಿಕ್ರಮ ಖೇ, ಖೇ ಅಂದರೆ ಆಕಾಶ, ಖಂ ಅಂದರೆ ಆಕಾಶ, ಖೇ ಆಕಾಶದಲ್ಲಿ. ಅವು ಆಕಾಶದಲ್ಲಿ ಯಾಕೆ ಕಾಪಾಡಬೇಕು? ಈ ಪ್ಲೇನ್ ಆಕ್ಸಿಡೆಂಟ್ ಆಗೋದೆಲ್ಲಿ? ಆಕಾಶದಲ್ಲಿ ತಾನೆ. ಅದಕ್ಕೋಸ್ಕರ ಅದು ಸೇರಿಕೊಂಡಿದೆ. ನೆಲದಲ್ಲಿ ಆಕ್ಸಿಡೆಂಟು, ರೋಡ್ ಆಕ್ಸಿಡೆಂಟು, ಜಲದಲ್ಲಿ ಆಕ್ಸಿಡೆಂಟು, ಮುಳುಗೋದು, ಮೇಲಾಗೋದು ಈ ಪ್ಲೇನ್ ಏರ್ ಕ್ರಾಶ್ಗಳು. ಅಲ್ಲದ ದೇವರು ನಮ್ಮನ್ನು ಕಾಪಾಡಲಿ. ಸೊ ಇದು ಹೆಚ್ಚಿಗಿಂತ ರೆಲೆವೆಂಟ್ ಇರೋದು. ಪ್ರತಿನಿತ್ಯ ಇದನ್ನು ಹೇಳ್ತಾ ಇದ್ದರೆ ಇವರು ಆಪತ್ತೇ ಬರದಂತೆ ದೇವರು ಕಾಪಾಡ್ತಾರೆ. ದುರ್ಗೇಶು ಅಟವಿ ಆದ್ಯ ಮುಖೇಶು ಪ್ರಭು, ದುರ್ಗೇಶು ಅಟವಿ ಆದ್ಯ ಮುಖೇಶು ಪ್ರಭು, ಪಾಯಾಂಡ್ರ ಸಿಂಹ ಅಸುರಯೂಥಪಾರಿ ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದು ನೆಪತಂಶ್ಚ ಗರ್ಭಾಹ. ಈಗ ನರಸಿಂಹದೇವರು ಕಾಪಾಡಲಿ ಅಂತ ಹೇಳ್ತಾರೆ. ನರಸಿಂಹರೂಪಿ ಪರಮಾತ್ಮ ಎಲ್ಲೆಲ್ಲಿ ನಮ್ಮನ್ನು ಕಾಪಾಡಬೇಕು? ಇದರಿಂದ ಎರಡು ಗೊತ್ತಾಗುತ್ತೆ. ಆಪತ್ತು ಎಲ್ಲೆಲ್ಲಿದೆ, ಕಾಪಾಡಕ್ಕೆ ಯಾವ ಭಗವದ್ ರೂಪ ಬೇಕು. ಬರೀ ಜನರಲ್ ಆಗಿ ದೈವಭೂತ ಆತ್ಮಕರ್ಮ ಅಭ್ಯ ಅಂತ ಹೇಳಿದರು, ಸ್ಪೆಸಿಫಿಕ್ಕ ಹೇಳ್ತಾ ಇದ್ದಾರೆ. ನಮಗೆ ಎಲ್ಲೆಲ್ಲಿ ನರಸಿಂಹದೇವರು ಬೇಕು ಅಂದರೆ ದುರ್ಗೇಶು, ದುರ್ಗಮವಾದ ಸ್ಥಳಗಳಲ್ಲಿ. ದುರ್ಗಮದಕ್ಕೆ ಎರಡರ್ಥ, ಕೋಟೆಗಳು ಅಂತ ಒಂದರ್ಥ, ದುರ್ಗಮ ಸ್ಥಳಗಳು ಅಂತ ಜನರರ್ಥ. ದುರ್ಗೇಶು ಅಟವಿ ಆದಿ ಮಖ ಮುಖಾದಿಷು. ಅಟವಿ ಅಂದರೆ ಅಡವಿ, ಆದಿ ಅಂದರೆ ಯುದ್ಧ, ಮಖ ಅಂದರೆ ಯಜ್ಞ. ಇಂಥ ಸ್ಥಳಗಳಲ್ಲಿ ನಮ್ಮನ್ನು ದೇವರು ನರಸಿಂಹರೂಪದ ಪರಮಾತ್ಮ ಪಾಲಿಸಬೇಕು. ಪಾಯಾಂಡ ಸಿಂಹ ಅಸುರ ಯೂಥ ಪಾರಿಹಿ, ಅಸುರ ಯೂಥ ಪ ಅರಿಹಿ. ಅಸುರ ಅಸುರರು, ಯೂಥ ಅಂದರೆ ಸೈನ್ಯ, ಬೆಟಾಲಿಯನ್, ಪ ಅಂದರೆ ಸೇನಾಧಿಪತಿಗಳು. ಅಸುರ ಯೂಥ ಪ ಅರಿಹಿ, ಅವುಗಳನ್ನು ನಾಶ ಮಾಡಿದಂಥ ನರಸಿಂಹದೇವರು. ಹಿರಣ್ಯಕಶಿಪುವಿನ ಹಿಂದೆ ನಾನು ಸಿಂಹರೂಪದಿಂದ ಹಿರಣ್ಯಕಶಿಪುವನ್ನು ಅಷ್ಟೇ ಕೊಂದಿದ್ದಲ್ಲ, ಆ ದೊಡ್ಡ ಸೈನ್ಯ ಇತ್ತು ಅದನ್ನೆಲ್ಲ ಕೊಂದಾಕ್ತಾರೆ ನರಸಿಂಹದೇವರು. ಅಸುರ ಯೂಥ ಪಾರಿಹಿ, ಅಥವಾ ಅಸುರ ಯೂಥದ ಪ, ಅಸುರ ಯೂಥಪ ಹಿರಣ್ಯಕಶಿಪು ಅವನನ್ನು ಕೊಂದಂತಹ ಅಸುರ ಯೂಥಪ ಅರಿಹಿ. ಅಸುರ ಯೂಥದ ಒಡೆಯರಾದಂತಹ, ಅಸುರಾಗ್ರೇಸರನಾದಂತಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂಥ ನರಸಿಂಹದೇವರು ನಮ್ಮನ್ನು ಕಾಪಾಡಲಿ. ಯಾತಕ್ಕೆ ನರಸಿಂಹರಾಗಿ ಕೇಳಬೇಕು ಅಂದರೆ ಹಿರಣ್ಯಕಶಿಪು ಅಂತ ವರ ತಗೊಂಡಿದ್ದ, ಅಲ್ಲಿ ಸಾವು ಬೇಡ, ಇಲ್ಲಿ ಸಾವು ಬೇಡ ಅಂತ ತಗೊಂಡಿದ್ದಲ್ಲ, ಅದಕ್ಕಿಷ್ಟೆಲ್ಲ ಕಡೆಯೂ ನಾವು ಸಾವು ಬರದ ನರಸಿಂಹದೇವರು ಕಾಪಾಡಲಿ. ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ, ನರಸಿಂಹದೇವರ ಶಕ್ತಿ ಎಷ್ಟು ಅಂದರೆ ಅವ್ರು ಹೊಡೆಯೋದು ಯುದ್ಧ ಮಾಡೋದು ಬೇಕಾಗಿಲ್ಲ. ವಿಮುಂಚತಃ ಯಸ್ಯ ಮಹಾಟ್ಟಹಾಸಂ, ಈ ಮಹಾಟ್ಟಹಾಸಂ ವಿಮುಂಚತಃ ಯಸ್ಯ, ಆತ ಅಟ್ಟಹಾಸ ಮಾಡಿದರೆ ಸಾಕು, ಜೋರಾಗಿ ನಕ್ರ ಸಾಕು ನರಸಿಂಹದೇವರು. ಏನಾಗುತ್ತಂತೆ, ದಿಶೋ ವಿನೇದು ನೆಪತಂಶ್ಚ ಗರ್ಭಾ, ಎಲ್ಲ ದಿಕ್ಕುಗಳಲ್ಲಿ ಪ್ರತಿಧ್ವನಿ ಬರುತ್ತೆ. ಜೊತೆಗೆ ನೆಪತಂಶ್ಚ ಗರ್ಭಾ, ಅಸುರ ಸ್ತ್ರೀಯರ ಗರ್ಭಗಳೆಲ್ಲ ಪಾತ ಆಗುತ್ತೆ. ಗರ್ಭ ದೇವಾರಿದಾರೇಣ ವಿಶೀರ್ಯಂತೆ ಸಹಸ್ರಧ ತವರಾದೇನ ಪಾತಾಲೆ ಪಾಂಚಜನ್ಯ ನಮೋಸ್ತುತೆ. ಪಾಂಚಜನ್ಯವನ್ನು ಓದಿದರೆ ಇಲ್ಲಿರೋದಲ್ಲ, ಪಾತಾಳ ಲೋಕದಲ್ಲಿರ್ತಕ್ಕಂಥ ಗರ್ಭಿಣಿ ಸ್ತ್ರೀ ಇರ್ತಾರ ರಾಕ್ಷಸೆಯರು, ಅವ್ರ ಗರ್ಭ ಸ್ರಾವಾಗಿಬಿಡುತ್ತೆ. ಅಷ್ಟು ಭಯಾನಕವಾದ ಶಂಖದ ಮೂಲಕ ಬಂದರೆ ಹಾಗೆ, ಡೈರೆಕ್ಟ್ ಓದಿದ್ರು ಹಾಗೆ. ಯಾರ ಮಹಾಟ್ಟಹಾಸದಿಂದ ಅಸುರ ಸ್ತ್ರೀಯರ ಗರ್ಭಗಳು ಕೂಡ ಪತನ ಹೊಂದಿದವೋ, ಅಂತಹ ದೈತ್ಯ ಯೂಥಪವನ್ನಾದ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂತಹ ಪ್ರಭು ಸಮರ್ಥನಾದಂಥ ನರಸಿಂಹದೇವರು ನಮ್ಮನ್ನು ದುರ್ಗಗಳಲ್ಲಿ, ಅಡವಿಯಲ್ಲಿ, ಯುದ್ಧಗಳಲ್ಲಿ, ಯಜ್ಞಗಳಲ್ಲಿ ರಕ್ಷಣೆ ಮಾಡಲಿ ಎಂದು ಪ್ರಾರ್ಥನೆ ಮಾಡಿ. ಯಜ್ಞಗಳಲ್ಲಿ ರಕ್ಷಣೆ ಎಂಬುದು ಭಾರಿ ಇಂಪಾರ್ಟೆಂಟ್. ಯಕ್ಷ ಪ್ರಜಾಪತಿ ಯಜ್ಞ ಮಾಡ್ತಿರ್ತಾರೆ. ಆ ಕಥೆ ಗೊತ್ತು, ಯಕ್ಷದ್ರಂಥದ ಕಥೆ ನಮಗೆ ಗೊತ್ತಿದೆ. ರುದ್ರದೇವರೇ ಬರ್ತಾರೆ, ಆಮೇಲೆ ಕೊಲ್ಲಕ್ಕೆ ಹೋಗ್ತಾರೆ. ಕೊಲ್ಲೋದಕ್ಕಾಗೋದಿಲ್ಲ, ಯಾಕೆ ನರಸಿಂಹದೇವರು ರಕ್ಷಣೆ ಮಾಡಲಿ ಅಂತ ಅಂದಾಗ ಕೊಲ್ಲೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆಗ ಅವರು ಬೇರೆ ಸಂಕಲ್ಪ ಮಾಡ್ಕೊಳ್ತಾರೆ, ಅವ ಸಾಧ್ಯವ. ಅದು ಯಜ್ಞಯಾಗಾದಿಗಳು ರಕ್ಷಣೆ ಮಾಡ್ತಕ್ಕಂಥ ರೂಪ ಯಾವುದು ಅಂದರೆ ನರಸಿಂಹ ರೂಪ. ಅಥವಾ ನರಸಿಂಹ ರೂಪದ ಶ್ರೀಹರಿ ನಮ್ಮನ್ನು ಇಂಥ ಆಪತ್ತುಗಳಿಂದ ಪಾಲಿಸಲಿ ಎಂಬುದನ್ನು ತಿಳಿಸಿದೆ. ದುರ್ಗೇಶು ಅಟವ್ಯಾಧಿ ಮಖಾದಿಷು ಪ್ರಭು ಪಾಯಾಂದ್ರ ಸಿಂಹ ಅಸುರಯೂಥ ಪಾರಿಹಿ ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದು ನೆಪತಂಸ್ಯ ಗರ್ಭಾ. ಸುಮ್ಮನೆ ಓದೋದಕ್ಕೂ ಅರ್ಥ ಮಾಡಿಕೊಂಡು ಎಷ್ಟು ವ್ಯತ್ಯಾಸ ಇರುತ್ತೆ ಅನ್ನೋದಕ್ಕೆ ಪ್ರತಿಪದಗಳನ್ನು ಗಮನಿಸಿರಬೇಕು. ಮುಂದೆ ವತ್ಸ ಆಯಿತು, ಆಮೇಲೆ ವಾಮನ ಆಯಿತು, ತ್ರಿವಿಕ್ರಮ ಆಯಿತು, ನರಸಿಂಹ ರೂಪದ ವರ್ಣನೆ ಆಯಿತು. ಇನ್ನು ರಕ್ಷತ್ವಸೌಮಾಧ್ವನಿಯಜ್ಞ ಕಲ್ಪ ಸ್ವತಂಶ್ರಯೋನ್ನೀತ ಧರೋವರಾಹ ರಾಮೋದ್ರಿಕೂಟೇಶು ಅಥ ವಿಪ್ರವಾಸೇ ಸಲಕ್ಷ್ಮಣೋ ವ್ಯಾತ್ ಭರತಗ್ರಜೋ ಮಾಂ. ರಕ್ಷತು ಅಸೌ ಮಾ ಅಧ್ವನಿ ಯಜ್ಞಕಲ್ಪ. ಅಧ್ವನಿ ದಾರಿಯಲ್ಲಿ ಓಡಾಡಬೇಕಾದರೆ, ಅಧ್ವನಿ ದಾರಿಯಲ್ಲಿ ಓಡಾಡಬೇಕಾದರೆ ಯಜ್ಞಕಲ್ಪ ವರಾಹ ರಕ್ಷತು. ವರಾಹ ದೇವರ ಮನ ಕಾಪಾಡಲಿ. ಪ್ರತಿನಿತ್ಯ ಓಡಾಡಬೇಕಾದರೆ ಸಂಚಾರದ ಕಾಲದಲ್ಲಿ ವರಾಹ ರೂಪಿಯಾದ ಶ್ರೀಹರಿ ನಮ್ಮನ್ನು ರಕ್ಷಿಸಲಿ. ಯಾರು ಯಜ್ಞಕಲ್ಪ ಅಂದ್ರೇನು, ಯಜ್ಞವರಾಹ ಅಂತ, ಯಜ್ಞವರಾಹದ ರೂಪದ ಶ್ರೀಹರಿಯಾಗಿ ಮಾಡಿ. ಅಥವಾ ಯಜ್ಞಕಲ್ಪ ಸಗಿರಿಧರ ಧರಾತಲ ವಹ ಸುಸೂಕರ ಅಂತ ಆಚಾರ್ಯ ಸ್ತೋತ್ರ ಮಾಡ್ತಾರೆ. ಅದೇ ರೀತಿಯಲ್ಲಿ ಯಜ್ಞ ಸಾಮಗ್ರಿಗಳನ್ನೆಲ್ಲ ಪರಮಾತ್ಮ ವರಹ ರೂಪದ ಸೃಷ್ಟಿ ಮಾಡ್ತಾರೆ, ಅದಕ್ಕೆ ಯಜ್ಞಕಲ್ಪ ಅಂತ ಹೆಸರು. ಯಜ್ಞಕಲ್ಪ ಅದಕ್ಕೆ ದೃಷ್ಟಾಂತ ಏನು ಅಂದರೆ, ವರಹ ರೂಪದ ಶ್ರೀಹರಿಯ ಬೆವರಿನಿಂದ ಈ ತಿಲ ಹುಟ್ಟಿದ್ರು, ಆತನ ರೋಮಗಳಿಂದ ದರ್ಭಗಳು ಬಂದರು, ಅವೆಲ್ಲ ಯಜ್ಞಕ್ಕೆ ಬೇಕೇ ಬೇಕು. ಈ ರೀತಿ ಎಲ್ಲ ಯಜ್ಞ ಸಾಮಗ್ರಿಗಳನ್ನು ಕೂಡ ಲೋಕಕ್ಕೆ ಕೊಟ್ಟ ರೂಪ, ಆದ್ದರಿಂದ ಆ ರೂಪಕ್ಕೆ ಯಜ್ಞವರಾಹ ಅಂತ ಕರೀತಾರೆ. ಸ್ವದಂಶ್ರಯೋನ್ನೀತ ಧರೋ ವರಾಹ, ಜೊತೆಗೆ ಸ್ವದಂಶ್ರಯ ತನ್ನ ಕೋರೆಯಿಂದ ಉನ್ನೀತ ಧರಹ ಭೂಮಿಯನ್ನು ಮೇಲೆತ್ತಿದಂತಹ ವರಾಹ ವರಾಹ ರೂಪದ ಶ್ರೀಹರಿಯು ನನ್ನನ್ನು ಮಾ ಅಂದರೆ ಮಾಂ ಅಂತ ಅರ್ಥ. ಮಾ ರಕ್ಷತು ಅಂತ ಬಿಡಿಸ್ಕೋಬಾರ್ದು, ಮತ್ತೆ ಸಂಸ್ಕೃತದಲ್ಲಿ ಮಾ ರಕ್ಷತು ಆಗುತ್ತೆ, ಮಾಂ ರಕ್ಷತು ಆಗುತ್ತೆ. ಮಾಂ ಮಾ ಮಾ ನನ್ನನ್ನು ರಕ್ಷತು ರಕ್ಷಿಸಲಿ. ರಾಮೋ ಅದ್ರಿಕೂಟೇಶು ಅಥ ವಿಪ್ರವಾಸೆ, ರಾಮದೇವರು ಅದ್ರಿಕೂಟೇಶು ಬೆಟ್ಟದ ತುದಿಯಲ್ಲಿದ್ದಾಗ, ಎವರೆಸ್ಟಲ್ಲಿ ಹೋಗ್ತಾಯ್ತಾರೆ ಎಷ್ಟೋ ಜನ, ಮೌಂಟ್ ಎವರೆಸ್ಟ್ ಹೋಗೋಕ್ಕೆ ಅಪಾಯ ಬರುತ್ತೆ, ಅದ್ರಿಕೂಟೇಶು ಬೆಟ್ಟಗಳ ಮೇಲೆ ಇದ್ದಾಗ ರಾಮದೇವರು ಪಾಲಿಸಲಿ. ಅಥ ವಿಪ್ರವಾಸೆ, ವಿಜಯಧ್ವಜ ಶ್ರವಣ ಅರ್ಥ ಬರೀತಾರೆ, ವಿಪ್ರವಾಸೆ ವಿವಿಧ ಪ್ರವಾಸೆ ವಿಕಾರೋ ಧರ್ಮಕ್ಕೆ ವಿವಿಧ ಪ್ರಕಾರ ಅಂತ ಅರ್ಥ ಮಾಡ್ತಾರೆ. ವಾಚಾರಂಭಣಂ ವಿಕಾರ ಇದ್ದಾಗೆ ಇಲ್ಲಿ ವಿಪ್ರವಾಸ ವಿವಿಧ ಪ್ರವಾಸ, ಬಗೆ ಬಗೆಯ ಸಂಚಾರ ಕಾಲದಲ್ಲಿ ಬರೀ ಓಡಾಡಬೇಕಾದರೆ ವರಾಹದೇವರು, ವಿಪ್ರವಾಸ ಕಾಲಕ್ಕೆ ಅಲ್ಲಿ ರಾಮದೇವರು ಕಾಪಾಡಲಿ. ಸಲಕ್ಷ್ಮಣ ಲಕ್ಷ್ಮಣ ಸಮೇತನಾದ ರಾಮ ನಮ್ಮನ್ನು ಪಾಲಿಸಲಿ. ಅವ್ಯಾತ್ ಇನ್ಯಾರು, ಭರತಾಗ್ರಜ ಭರತನ ತಮ್ಮನಾದ ಅಣ್ಣನಾದ ಲಕ್ಷ್ಮಣನ ಅಣ್ಣನಾದ ಸಾಕ್ಷಾತ್ ಶ್ರೀಹರಿ ನಮ್ಮನ್ನು ರಕ್ಷಿಸಲಿ. ಅದಕ್ಕೇನೆ ಸಂಚಾರ ಕಾಲಕ್ಕೆ ರಾಮದೇವರು ಲಕ್ಷ್ಮಣ ಪ್ರಾರ್ಥನೆ ರಕ್ಷಿಸಿ ಅಂತ ಪ್ರಾರ್ಥನೆ ಮಾಡಬೇಕು. ಅಗ್ರತೋ ನಾರಸಿಂಹಸ್ಯ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಚರವು ರಾಮ ಲಕ್ಷ್ಮಣವು. ಯಾದವಾರ್ಯರಿಗೆ ವೇದೇಶ್ವರ ಉಪದೇಶ ಮಾಡಿದ ಶ್ಲೋಕ ಈ ರೀತಿ ಹೇಳ್ಕೊಂಡು ಹೊರಟು ಅಪಾಯ ಪಡೆದಿಲ್ಲ ದಾರಿಯಲ್ಲಿ ಅದೆಲ್ಲ ಸಾರಾಂಶ. ಅಗ್ರತೋ ನಾರಸಿಂಹಸ್ಯ ಮುಂದೆ ನರಸಿಂಹದೇವರು, ಪೃಷ್ಠತೋ ಗೋಪಿನಂದನ ಹಿಂಭಾಗದ ಕೃಷ್ಣ, ಎಡವರದಲ್ಲಿ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಚರವು ರಾಮ ಲಕ್ಷ್ಮಣ ಬಿಲ್ಲು ಬಾಣ ಹಿಡಿದು ರಾಮಲಕ್ಷ್ಮಣರು ಕಾಪಾಡಲಿ. ಇದು ಸ್ವಾರಸ್ಯ ನೋಡಬೇಕು. ಸಲಕ್ಷ್ಮಣ ಅಂತ ಹೇಳಿದರು, ಭರತಾಗ್ರಜ ಅಂತ ಹೇಳಿದರು. ಸಲಕ್ಷ್ಮಣ ಅಂತ ಹೇಳಿದ್ರಿಂದ ಲಕ್ಷ್ಮಣ ಸಮೇತನಾದ ರಾಮ ಕಾಪಾಡಲಿ ಅಂತ. ಭರತಾಗ್ರಜ ಅಂದಾಗ ಭರತ ಇರಬೇಕು ಅಂತಿಲ್ಲ, ಭರತನ ಅಣ್ಣ ಅಷ್ಟೇ. ಲಕ್ಷ್ಮಣ ಇರಬೇಕು, ಭರತನ ಅಣ್ಣನಾಗಿದ್ದಾನೆ ರಾಮ ಅಷ್ಟೇ. ಭರತನ ಜೊತೆ ಬೇಡ, ಲಕ್ಷ್ಮಣನ ಜೊತೆ ಬರಬೇಕು. ಯಾತಕ್ಕೆ ಅಂದರೆ ಲಕ್ಷ್ಮಣನಲ್ಲಿ ವಿಶೇಷವಾದ ರೂಪ ಇದೆ, ಪರಮಾತ್ಮ ವಿಶೇಷ ಸನ್ನಿಧಾನ ಇದೆ. ಬಲರಾಮದೇವರಲ್ಲಿ ಹೇಗೆ ಶುಕ್ಲಕೇಶ ಆವೇಶನೋ ವಿಶೇಷವಾದ ಸಂಕಷ್ಟ ರೂಪವನ್ನು ಅಂತ ಇಟ್ಟಿರೋದ್ರಿಂದ ಸಲಕ್ಷ್ಮಣ ಅಂತ ಕರೆ. ಭರತನಲ್ಲೂ ಇಟ್ಟಿದ್ದಾರೆ, ಲಕ್ಷ್ಮಣನ ಇಚ್ಛೆ. ಅದಕ್ಕಾಗಿ ಸಲಕ್ಷ್ಮಣ ಭರತನ ಅಣ್ಣ ಅಷ್ಟೇ. ಲಕ್ಷ್ಮಣ ಇರಬೇಕು, ಭರತನ ಅಣ್ಣನಾಗಿದ್ದಾನೆ ರಾಮ ಅಷ್ಟೇ. ಭರತನ ಜೊತೆ ಬೇಡ, ಲಕ್ಷ್ಮಣನ ಜೊತೆ ಬರಬೇಕು. ಯಾತಕ್ಕೆ ಅಂದರೆ ಲಕ್ಷ್ಮಣನಲ್ಲಿ ವಿಶೇಷವಾದ ರೂಪ ಇದೆ, ಪರಮಾತ್ಮ ವಿಶೇಷ ಸನ್ನಿಧಾನ ಇದೆ. ಬಲರಾಮದೇವರಲ್ಲಿ ಹೇಗೆ ಶುಕ್ಲಕೇಶ ಆವೇಶನೋ ವಿಶೇಷವಾದ ಸಂಕಷ ರೂಪವನ್ನು ಇಟ್ಟಿರೋದ್ರಿಂದ ಸಲಕ್ಷ್ಮಣ ಅಂತಕ್ಕಂಥ ಭರತನಲ್ಲೂ ಇಟ್ಟಿದ್ದಾರೆ, ಲಕ್ಷ್ಮಣನೇ ಜಾಸ್ತಿ. ಅದಕ್ಕಾಗಿ ಸಲಕ್ಷ್ಮಣ ಭರತಗ್ರಜ ರಾಮ ಮಾಂ ಅದ್ರಿಕೂಟೇಶು ಅಥ ವಿಪ್ರವಾಸೇ ಅವ್ಯಾ ರಕ್ಷಿಸಲೀಯತೆ. ಈಗೆಲ್ಲ ಅರ್ಥ ಮನಸ್ಸಲ್ಲಿ ಇಟ್ಟುಬಿಟ್ರೆ ಯಾವ್ಯಾವ ಕಾಲಕ್ಕೆ ಯಾವ ರೂಪ ಧ್ಯಾನ ಮಾಡಬೇಕು ಗೊತ್ತಾಗುತ್ತೆ. ನೀರನ್ನು ಹಿಡಿಬೇಕೋ ಮತ್ಸ್ಯರೂಪಿತ ಹರಿಯನ್ನು ಧ್ಯಾನ ಮಾಡಿ ಇಳಿದುಬಿಡು, ಆಕಾಶಕ್ಕೆ ಹಾರಬೇಕೋ ತಿರುಕರವತ್ತು ದೇವರು ಸ್ಮರಣೆ ಮಾಡೋದು, ಇದೆಲ್ಲ ಸ್ಮರಣೆ ಮಾಡೋ ಅಭ್ಯಾಸ ಬಂದುಬಿಟ್ರೆ ಸುರಕ್ಷಿತವಾದ ರೀತಿಯಲ್ಲಿ ಕಾಪಾಡ್ತಾರೆ. ಇದು ಹೇಗೆ ಅಂದರೆ ಸ್ಪೆಸಿಫಿಕ್ ಇದ್ರೆ ಒತ್ತಿದ್ರೆ ಮಾತ್ರ ಫೈಲ್ ಓಪನ್ ಆಗೋದು, ಎಲ್ಲ ಓಪನ್ ಆಗೋದಿಲ್ಲ. ಕರೆಕ್ಟ್ ನಂಬರ್ ಇದ್ದರೆ ಮಾತ್ರ ರಿಪ್ಲೈ ಆಗೋದು, ಸಿಗೋದಿಲ್ಲ. ಒಂದು ನಂಬರ್ ಬೇರೆ ಆದರೆ ಎಲ್ಲೋ ಹೋಗಿಬಿಡುತ್ತೆ. ಕರೆಕ್ಟ್ ರೂಪ ಧ್ಯಾನ ಮಾಡಬೇಕು. ಜನರಲ್ ಆಗಿ ದೇವರ ಕಾಪಾಡಲಿ ವಿಜಯ ಸ್ಪೆಸಿಫಿಕ್ ಆಗಿರೋ ರೂಪ ಚಿಂತನೆ ಮಾಡಬೇಕು. ಮಾಮುಗ್ರ ಧನ್ವಾ ನಿಖಿಲ ಪ್ರವಾದ ನಾರಾಯಣ ಪಾತು ನರಶ್ಚಹಾತ್ ದತ್ತಸ್ವಯೋಗಾದಥ ಯೋಗನಾಥ ಪಾಯಾತ್ ಗುಣೇಶ ಕಪಿಲ ಕರ್ಮಬಂಧಾತ್. ಮಾಂ ಉಗ್ರಧನ್ವಾ ನಿಖಿಲ ಪ್ರಮಾದ ಅಖಿಲ ಪ್ರಮಾದ ಅಂತ ಇನ್ನೊಂದು ಪಾಠ ಇದೆ. ನಿಖಿಲ ಪ್ರಮಾದ ಅಖಿಲ ಪ್ರಮಾದ ನಾರಾಯಣ ಪಾತು ನರಶ್ಚಹಾತ ದತ್ತಹಾತು ಅಯೋಗ ಅಥ ಯೋಗನಾಥ ಪಾಯಾತ್ ಗುಣೇಶ ಕಪಿಲ ಕರ್ಮಬಂಧ. ಮಾಂ ಉಗ್ರಧನ್ವಾ ಉಗ್ರವಾದ ಧನಸ್ಸನ್ನು ಹಿಡಿದಂತಹ ನಾರಾಯಣ ನಾರಾಯಣ ರೂಪದ ಶ್ರೀಹರಿಯು ನಿಖಿಲ ಪ್ರಮಾದ ಎಲ್ಲ ವಿಧವಾದಂತಹ ಪ್ರಮಾದಗಳಿಂದ ಪಾಲಿಸಲಿ, ಪ್ರಮಾದವಾಗದಂತೆ ಪಾಲಿಸಲಿ, ಪ್ರಮಾದ ಇರತಕ್ಕಂಥವರಿಂದನೂ ನಮಗೆ ರಕ್ಷಣೆ ಕೊಡಲಿ. ಪ್ರಮಾದದಿಂದ ಆಗೋದೇನು, ಡ್ರೈವ್ ಮಾಡ್ತಾ ಮಾಡಿ ತೂಕಡಿಸಿಬಿಡ್ತಾರೆ. ಎಷ್ಟು ಅಪಾಯ ಬಂದಾಗ ಯಾರು ಹೊಡೆದಿದ್ರೆ ತಾನೇ ಪ್ರಮಾದ ಮಾಡಿದ್ರು, ಪ್ರಮಾದ ಪಚಿತನ್ಯಾಸ ಇಡ್ತಾರಲ್ಲ ಅಂತ ಪ್ರಮಾದವಾಗದಂತೆ ಆಗಲಿ. ನಿಖಿಲ ಪ್ರಮಾದ ನಾರಾಯಣ ಪಾತು ನರಶ್ಚ ಹಾಸ. ನಾರಾಯಣ ನಿಖಿಲ ಪ್ರಮಾದ, ನರ ಹಾಸ ನರರೂಪದ ಶ್ರೀಹರಿ. ಯಾಕೆಂದರೆ ನರ ಸಾಕ್ಷಾತ್ ರೂಪ ಅಲ್ಲ, ನರನೊಡೆಗೆ ಆವೇಶ ರೂಪ ಇರೋದು, ಆ ರೂಪಕ್ಕೂ ಗೌರವ ಕೊಡೋಕ್ಕೋಸ್ಕರ ನರಶ್ಚ ಹಾಸ ನರರೂಪಿಯಾದ ಶ್ರೀಹರಿ ಹಾಸ. ಏನು ಹಾಸಾತ್ ಅಂದರೆ ಏನು, ಬಹಳ ಮುಖ್ಯವಾದ ಘಟ್ಟ. ದೊಡ್ಡವ್ರನ್ನ ಅಪಹಾಸ್ಯ ಮಾಡೋ ದೊಡ್ಡ ಪಾಪ, ಅದು ಶಾಪ ಕೊಡ್ತಾರೆ, ಅದು ಶಾಪ ಕೊಡ್ತಾರೆ. ದೃಷ್ಟಾಂತ, ಚಿತ್ರಕೇತು ರಾಜ ರುದ್ರದೇವರನ್ನ ಅಪಹಾಸ್ಯ ಮಾಡ್ತಾನೆ, ಕಷ್ಟ ಪಾರ್ವತಿಯ ಶಾಪ ಕೊಡ್ತಾನೆ, ನೀನು ನಾಯಮರ್ಹತೆ ವೈಕುಂಠ ಪಾದ ಮೂಲೋಪ ಸರ್ಪಣ ರಾಕ್ಷಸನಾಗಿ ಹುಟ್ಟೊಂದು ಶಾಪ ಕೊಡ್ತಾನೆ. ದೊಡ್ಡವರನ್ನು ಕಂಡು ನಗಬಾರದು, ಭಾಳ ಇಂಪಾರ್ಟೆಂಟ್. ಯಾವುದೋ ಕಾಲ ನಕ್ಕಬಿಟ್ಟಿದ್ರೆ ಆ ರೀತಿ ನಕ್ಕ ಪಾಪ ಹೋಗಲಿ, ಅಥ ನಗದಂತೆ ನಮ್ಮನ್ನು ಮಾಡಿ. ದೊಡ್ಡವರಿಗೆ ಯಾವುದೋ ಒಂದು ದೌರ್ಬಲ್ಯ ಇರ್ಬೋದು ಅಂತ ತಿಳ್ಕೊಂಡು ಆ ದೌರ್ಬಲ್ಯವನ್ನು ಅಪಹಾಸ ಮಾಡಿಬಿಟ್ರೆ ಭೀಮಸೇನ ದೇವರು ಶ್ರೀಗಳವರು ಬರ್ತಾ ಇದ್ದಾರೆ. ಪೂಜ್ಯನಾದಂಥ ಶ್ರೀಪಾದ ಕಣವರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ನಾರಾಯಣ ಕವಚದ ಬಗ್ಗೆನ ಪ್ರವಚನ ಮುಂದುವರಿತಾ ಇದೆ. ಪರಮಾತ್ಮ ನಮ್ಮನ್ನು ಅಪಹಾಸ, ಭಾಗವತ ಏಕಾಚಿತ್ತದಲ್ಲಿ ಬರುತ್ತೆ. ವೈದ್ಯರ ಲಕ್ಷಣ ಏನು ಅಂದರೆ ವಿಹಸಂತಿ ಅಚ್ಯುತ ಪ್ರಿಯಾನ್ ಅಂತ ಹೇಳ್ತಾರೆ. ಯಾರು ದೊಡ್ಡವರು ಬಗೆ ಬಗೆ ನಗುತ್ತಾರಲ್ಲ ಅವರು ರಾಕ್ಷಸರು ಅಂತ ಕರೆದಿದ್ದಾರೆ. ಭೀಮಸೇನ ದೇವರ ಅಡವಿಗೆ ಹೋಗ್ಬೇಕಾದ್ರೆ ದುರ್ಯೋಧನಾದಿಗಳನ್ನು ನಗುತ್ತಾನೆ. ಅದೇ ರೂಪಗಳಿಂದ ದುಶ್ಯೋಧನಾದಿ ನಗುತ್ತಾನೆ, ದುರ್ಯೋಧನ ನಗುತ್ತಾನೆ, ಅವನ ಸಂಬಂಧಗಳನ್ನು ನಗುತ್ತಾನೆ. ಆಗ ಭೀಮಸೇನ ಹೇಳ್ತಾರೆ, ನಿಮ್ಮನ್ನೆಲ್ಲ ಕೊಲ್ತೇನೆ ಅಂತ ಹೇಳಿ. ಇದು ಅರ್ಥ ಮಾಡಿಕೊಂಡು ದೊಡ್ಡವರು ಕಂಡು ನಗೋದು ಅದು ಅಪಹಾಸ, ಅದರಿಂದ ಅನರ್ಥವು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂತ ತಪ್ಪು ನಮ್ಮಿಂದ ಆಗದಂತೆ ರಕ್ಷಿಸಲಿ. ಚಿತ್ರಕೇತುರಾಜಿಂದ ಹೇಳಿದೆ ಈಗ ರುದ್ರದೇವರನ್ನು ಕಂಡು ಅಪಹಾಸ. ಮಾ ಮುಗ್ರ ಧನ್ಮ ನಿಖಿಲ ಪ್ರಮಾದ ನಾರಾಯಣ ಪಾತು ನರಶ್ಚ ಹಾಸ. ಹಾಸಾತ್ತನ ಪದ ಅರ್ಥ ಹೇಳ್ತಾ ಇದೆ. ಹಾಸ ಅಂದ್ರೆ ಅಪಹಾಸ, ದೊಡ್ಡವರು ಕಂಡು ಮಾಡ್ತಕ್ಕಂಥ ಅಪಹಾಸ. ಭಾಗವತ ಏಕಾದಶಿಯಲ್ಲಿ ಬರುತ್ತೆ. ದೈತ್ಯರ ಲಕ್ಷಣ ಏನು ಅಂದರೆ ವಿಹಸಂತ್ಯ ಅಚ್ಯುತ ಪ್ರಿಯಾನ್ ಅಂತ ಹೇಳಿದ್ರು. ಯಾರು ದೊಡ್ಡವರು ಕಂಡು ನಗುತ್ತಾರಲ್ಲ ಅವರು ರಾಕ್ಷಸರು ಅಂತ ಕರೆದಿದ್ದಾರೆ. ಭೀಮಸೇನ ದೇವರು ಅಡವಿಗೆ ಹೋಗ್ಬೇಕಾದ್ರೆ ದುರ್ಯೋಧನಾದಿಗಳನ್ನು ನಗುತ್ತಾರೆ. ನಮಗೆ ದೇವರು ಕೊಡಲಿ, ಕೆಟ್ಟ ಅಪಹಾಸ ಮಾಡೋ ಬುದ್ಧಿಯನ್ನು ಕೊಡದೇನೋ ಇರಲಿ ಅಂತ ಹೇಳ್ತಾ ಎರಡಕ್ಕೂ ಅನ್ವಯ ಆಗಬೇಕು. ನರಶ್ಚ ಹಾಸ ದತ್ತಸ್ವ ಯೋಗ ತಥ ಯೋಗನಾಥ. ಈಗ ಯೋಗನಾಥ ದತ್ತ ಅಯೋಗ ಪಾತು. ನಮಗೆ ಅಯೋಗ ಬರದಂತೆ, ಅಯೋಗ ಶಬ್ದಕ್ಕೆ ಎರಡರ್ಥ. ಒಂದು ಯೋಗ ಇಲ್ಲದಿರುವಿಕೆ, ಇದೊಂದು ಕೆಟ್ಟ ಯೋಗ ಬರುವಿಕೆ. ಕೆಟ್ಟ ಯೋಗ ನಮಗೆ ಬರದಂತೆ ಕಾಪಾಡಲಿ, ಯೋಗನೂ ಬರದೇ ಇರೋದಾಗಬಾರ್ದು, ಹಾಗೂ ನಮ್ಮನ್ನು ಪರಮಾತ್ಮ ಪಾಲಿಸಲಿ. ಇವತ್ತು ತುಂಬ ಬೇಕಾಗ್ತಿದ್ದು ಕೆಟ್ಟ ಯೋಗನೇ ಜಾಸ್ತಿ ಇರೋದು ಎಲ್ಲ ಕಡೆಗಳು. 25 ರೂಪಾಯಿ 30 ರೂಪಾಯಿ 100 ರೂಪಾಯಿ ಎಲ್ಲ ಕೊಟ್ಟು ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ಬಂದ್ಬಿಡು. ಇದ್ದು ಬಂದ ಶಕ್ತಿನೂ ಹೋಗ್ಬಿಡುತ್ತೆ, ಆಮೇಲೆ ಅಡತಿ ಮಾಡ್ಕೋಬಾರ್ದು. ಅದಕ್ಕೆ ಅಯೋಗ ಇನ್ನೂ ತುಂಬ ಅರ್ಥ ಇದೆ. ಯಾವುದು ಯೋಗ ಆಗಬೇಕೋ ಅದು ಯೋಗ ಬೇಕು. ಯೋಗ ಆಗಬಾರದ್ದು ಆಗಬಾರದು. ಮತ್ತು ಕೆಟ್ಟ ಡಾಕ್ಟರ್ ಸಿಕ್ಕರೆ ಕೊಂದು ಹಾಕ್ಬಿಡ್ತಾರೆ ನೆನಪಿರಿ. ಎಷ್ಟೋ ಜನ ಒಂದು ಮಾತು ಹೇಳ್ತಾರೆ, ರೋಗಕ್ಕಿಂತ ಔಷಧಿ ಅಪಾಯ, ಔಷಧಿಗಿಂತ ಡಾಕ್ಟರ್ ಅಪಾಯ ಅಂತ ಒಂದು ಮಾತಿದೆ ಗೊತ್ತಲ್ಲ. ಅದಕ್ಕೆ ಕೆಟ್ಟ ಡಾಕ್ಟರ್ ಸಿಕ್ಕಾದ್ರೆ ಕತೆ ಬಿಟ್ಟಿತ್ತು. ಎಷ್ಟೋ ಜನ ಹೇಳ್ತಿರ್ತಾರೆ, ಪಾಪ ಆಚಾರ್ಯ ಎಷ್ಟು ಚೆನ್ನಾಗಿದ್ದರು ಅವರು, ಏನೋ ಹೊಟ್ಟೆ ಅಂತ ಕರ್ಕೊಂಡು ಹೋದ್ವಿ, ಇಂಜೆಕ್ಷನ್ ಕೊಟ್ಟ ಹೋಗೇ ಬಿಟ್ಟೆ ಹೋಗ್ಬೇಕು ಅಷ್ಟೆ. ಸ್ಮಾಲ್ ರೀಸನ್. ಅದಕ್ಕೆ ಅಯೋಗ ಅಂತ ಕೆಟ್ಟ ಜನ ಯೋಗ ನಮಗೆ ಆಗಬಾರ್ದು, ಕೆಟ್ಟ ಯೋಗ ನಮಗೆ ಬರೋದು. ಅದು ಪಾತಂಜಲ ಯೋಗಾದಿಗಳೆಲ್ಲ ವೈದಿಕ ಯೋಗಗಳಲ್ಲ. ಅದೆಲ್ಲ ಯಾವುದು ವೈದಿಕ ಯೋಗ ಅಂದರೆ ದತ್ತ ಯೋಗನಾಥ ದತ್ತ. ಯೋಗ ಒಂದು ಶಾಸ್ತ್ರವನ್ನು ಪರಿವರ್ತನೆ ಮಾಡಿದ ರೂಪ, ದತ್ತಾತ್ರೇಯ ರೂಪ. ಅದಕ್ಕೆ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯಾದಿಗಳಲ್ಲಿ ಇದು ದತ್ತಾತ್ರೇಯ ಯೋಗೆ ಅಂತ ಕೊಟ್ಬಿಡ್ತಾರೆ. ದತ್ತಾತ್ರೇಯ ಯೋಗೆ ಸಾಂಖ್ಯ ಕಪಿಲ ಯೋಗ ದತ್ತಾತ್ರೇಯ. ಅದಕ್ಕಾಗಿ ದತ್ತ ಸ್ವಯೋಗಾದಥ ಯೋಗನಾಥ, ಯೋಗಕ್ಕೆ ಒಡೆಯನಾದ. ಯೋಗೋ ಯೋಗ ವಿಧಾಮನೇತ. ಯೋಗನಾಥ ಅಂದ್ರೆ ಒಂದೇ ಒಂದೇ ಯೋಗ ಯೋಗ ವಿಧಾಮನೇತ ಅಂದ್ರೆ ಒಂದೇ ಯೋಗ ವಿಧಾಮನೇತ ಅಂದ್ರು ಎತ್ರ ಯೋಗಿದೆ ಎತ್ರ ಯೋಗೇಶ್ವರ ಕೃಷ್ಣ ಈಶ್ವರ ಕೃಷ್ಣ ಯೋಗನಾಥ ಯೋಗೇಶ್ವರ ಯೋಗನಾಥ ಯೋಗೇಶ್ವರ. ಯೋಗದ ಅಧಿಪತಿಯಾದ ಪರ್ವ ಎಲ್ಲರೂ ಎಲ್ಲವೂ ಆಗಿದ್ದಾನೆ ದೇವರ. ಯೋಗದ ಅಧಿಪತಿಯಾದ ಪರ್ವ ಎಲ್ಲ ರೂಪದಲ್ಲೂ ಎಲ್ಲವೂ ಆಗಿದ್ದಾನೆ ದೇವರಾದ್ದರಿಂದ ಯೋಗನಾಥ ಯೋಗ ಮಾಂ ಪಾತು. ನಮಗೆ ಕೆಟ್ಟ ಯೋಗ ಬರದಂತೆ, ಯೋಗನಾಥ ಬರದೇ ದತ್ತಸ್ತು ಅಯೋಗಂತೆ ನಮ್ಮನ್ನು ಪಾಲಿಸಲಿ. ಪಾಯ ಮಾಂ ಪಾತು. ನಮಗೆ ಗುಣೇಶ ಕೆಟ್ಟ ಯೋಗ ಬರದಂತೆ, ಒಳ್ಳೆ ಯೋಗ ಬರದ ಅನೇಕ ಅರ್ಥ, ಕೆಟ್ಟ ಧನ ಯೋಗ ಬರ ಹೋಗದಂತೆ ನಮ್ಮನ್ನು ಪಾಲಿಸಲು. ಕೆಟ್ಟ ಜ್ಞಾನ ಯೋಗ ನಮಗೆ ಬರಬಾರದು, ಎಲ್ಲ ಒಳ್ಳೆ ಯೋಗಗಳೇ ಬರಬೇಕು. ಪಾಯಾತ್ ಗುಣೇಶ ಇನ್ನೂ ಅನೇಕ ಅಥವಾ ಪ್ರೀತಿ ಸಂಘ ಬೇಡ ಅಂತ ಹೇಳ್ತಾರಲ್ಲ ದಾಸರು, ಕೆಟ್ಟವರು ಸಹವಾಸ ಬೇಡ. ಆ ರೀತಿ ನಮ್ಮನ್ನು ದತ್ತಾತ್ರೇಯ ಪರ್ವಾತ ಪಾಲಿಸಲಿ. ಪಾಯಾತ್ ಗುಣೇಶ ಕಪಿಲ ಕರ್ಮಬಂಧ. ಗುಣೇಶ ಗುಣಗಳು ಅಂದರೆ 24 ಗುಣಗಳು, ವಿಶೇಷವಾಗಿ 3 ಗುಣಗಳು. ಆ ಗುಣಗಳ ಬಗ್ಗೆ ಹೇಳಿದ್ದ್ಯಾವುದು ಸಾಂಖ್ಯಶಾಸ್ತ್ರ. ಅದು ತಂದ ರೂಪ ಯಾವುದು? ಕಪಿಲ ರೂಪ. ಅದು ಗುಣೇಶ ಕಪಿಲ ಕರ್ಮಬಂಧಾತ್ಮ. ಕರ್ಮದ ಬಂಧನ ನಮಗಾಗದಂತೆ ಅಥವಾ ಆಗಿರುವ ಕರ್ಮಬಂಧನ ನಮಗೆ ಬಿಡುಗಡೆಯಾಗುವಂತೆ ಕಪಿಲ ಪಾತು, ಕಪಿಲನಾದ ಭಗವಂತ ಕಾಪಾಡಲಿ. ಸಾಂಖ್ಯ ಯೋಗ ಎರಡು ಒಟ್ಟಿಗೆ ಬಂದಾಗಾಯ್ತು. ಇದರಿಂದ ಹೇಳ್ತಾರೆ ಒಳ್ಳೆ ಯೋಗಕ್ಕೆ ದತ್ತಾತ್ರೇಯ, ಒಳ್ಳೆ ಸಾಂಖ್ಯಕ್ಕೆ ಕಪಿಲ, ಇನ್ನು ಕೆಟ್ಟ ಯೋಗಕ್ಕೆ ಬೇರೆ ಬೇರೆಯವರು. ಇನ್ನೊಬ್ಬ ಕಪಿಲ ಅಂತಿದ್ದಾನೆ, ಆತನು ಕೂಡ ಕೆಟ್ಟ ಯೋಗಕ್ಕೆ ಸಾ ನಾರಾಯಣ ಕಪಿಲ ಬೇರೆ. ಕಪಿಲ ವಾಸುದೇವಾಖ್ಯ ತಂತ್ರಂ ಸಾಂಖ್ಯಂ ಜಗಾದ. ವಾಸುದೇವ ಕಪಿಲ ಅಂದರೆ ನಾರಾಯಣ. ಬರೀ ಕಪಿಲ ಈ ಸಾಂಖ್ಯಮತ ಇವತ್ತೇ ಲೋಕದಲ್ಲಿ ರೂಢಿಯಲ್ಲಿದೆಯಲ್ಲ, ಅದನ್ನು ತಂದ ಒಬ್ಬ ಋಷಿ, ಅದು ನಮಗೆ ಯೋಗ ಆಗಬಾರ್ದು. ಕಪಿಲ ಕರ್ಮಬಂಧ ಬಾಮುಗ್ರ ಮತ್ತು ನಡೀತಿರೋದು ಹಾಗೇನೆ. 100ಕ್ಕೆ 99 ಜನ ವ್ರತ ಉಪವಾಸ ಬಿಟ್ಟವರು. ಮಾಡೋರೆಲ್ಲರೂ ಕೂಡ ನಿಷಿದ್ಧವಾದ್ದನ್ನು ಮಾಡ್ತಾರೆ. ಈ ಸೋಮವಾರ ವ್ರತ ಅಂತ ಮಾಡ್ತಾರೆ, ಸಂಕಷ್ಟಿ ಅಂತ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಏಕಾಚಿ ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಯೋಗಾಚಿ ಏಕಾಚಿ ಬಿಟ್ಟುಬಿಡ್ತಾರೆ, ಉಳಿದೆಲ್ಲ ಮಾಡ್ತಾ ಕೂತಿರ್ತಾರೆ. ಅಯೋಗ ಅದು ಆ ರೀತಿ ಮಾಡದಂತೆ ದೇವರಮ್ಮನ್ನು ಪಾಲಿಸಲಿ. ಎಷ್ಟೋ ಜನ ಯೋಗ ಇರೋದಿಲ್ಲ, ದೊಡ್ಡ ದೊಡ್ಡ ಎಲ್ಲೆಲ್ಲೋ ದೊಡ್ಡ ದೊಡ್ಡ ಕಡೆ ಪೂಜೆ ಮಾಡ್ತಿರ್ತಾರೆ, ನಿಷಿದ್ಧರತ ಮಾಡ್ತಾರೆ. ರಾಂಗ್ ಕಮ್ಯುನಿಕೇಷನ್, ಮೆಸೇಜ್ ಟು ದಿ ಸೊಸೈಟಿ, ಹಾಗಾಗಬಾರ್ದು. ಅದಕ್ಕಾಗಿ ನಮಗೆ ಯಾವುದೇ ಒಂದು ಕೆಟ್ಟ ಯೋಗ ಬರದಂತೆ ದೇವರು ಪಾಲಿಸಲಿ. ಕರ್ಮಬಂಧ ಸನತ್ ಕುಮಾರೋ ಅವತು ಕಾಮದೇವಾತ್ ಹಯ ಶೀರ್ಷೋ ಮಾಂ ಪಥಿ ದೇವ ಹೇಳನಾತ್ ದೇವರಿ ಶಿವರಿಯ ಪುರುಷಾಂತರಾಚನಾತ್ ಕೂರ್ಮೋ ಹರಿರ್ಮಾಂ ನಿರಯಾದ ಶೇಷಾತ್. ಸನತ್ ಕುಮಾರ ಅವತು ಕಾಮದೇವ, ಸನತ್ ಕುಮಾರ ಅವತು ಕಾಮದೇವ ಹಯಶೀರ್ಷ ಮಾಂ ಪತಿ ದೇವಹೇಳನ ದೇವರ್ಷಿವರ್ಯ ಪುರುಷಾಂತರಾಚನ ಕೂರ್ಮೋ ಹರಿರ್ಮಾಂ ನಿರಯಾದ ಶೇಷ. ಎಷ್ಟು ರೂಪಗಳು ಬಂತಿದ್ರೊಳಗೆ. ಸನತ್ ಕುಮಾರ ಅವತು ಕಾಮದೇವ, ಕಾಮದೇವ ಕಾಮದ ಅಭಿಮಾನಿಯಾದ ದೇವತೆಯಿಂದ ಅಂತ ಅರ್ಥ. ಕಾಮದೇವ ಕಾಮದ ಅಭಿಮಾನಿ ದೇವತೆ ಕಾಮ, ಆ ಕಾಮನಿಂದ ನನ್ನನ್ನು ಸನತ್ ಕುಮಾರ ಕಾಪಾಡಲಿ. ಇಲ್ಲಿ ಒಂದು ಸ್ವಾರಸ್ಯ, ಸನತ್ ಕುಮಾರ ಅಂದರೆ ಯಾರು? ಬೇರೆಯವರೆಲ್ಲೂ ಭಾಗವತ ಬರೆದು ಭಾಗವತಕ್ಕೆ ಅರ್ಥ ಬರೆದವರಿದ್ದಾರೆ, ಅವ್ರು ಏನಂತ ಅರ್ಥ ಬರೀತಾರೆ ಗೊತ್ತಾ? ಸನತ್ ಕುಮಾರ ಇದ್ದಾರಲ್ಲ, ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತ ಅಂತ ಇದ್ದಾರಲ್ಲ, ಅವರಲ್ಲಿ ಸನತ್ ಕುಮಾರ ಅಂತ ಅರ್ಥ ಬರೆದಿರ್ತಾರೆ. ತಪ್ಪದು, ಇದು ನಾರಾಯಣ ಕವಚ. ಇದು ನಾರಾಯಣ ಕವಚ ಅವರ್ಯಾಕೆ ಬರ್ತಾರೆ ಈ ಮಧ್ಯೆ? ನಾರಾಯಣ ಕವಚದಲ್ಲಿ ಹೊರಟ ಮೇಲೆ ಸನತ್ ಕುಮಾರ ಅವರಾಗೋ ಸಂಭವ ಇಲ್ಲ. ಬಟ್ ಆಚಾರ್ಯ ಹೇಳ್ತಾರೆ ಸನತ್ ಕುಮಾರ ಅಂತ ದೇವರೊಂದು ರೂಪ ಇದೆ ಅಂತ ಹೇಳ್ತಾರೆ. ನಾರಾಯಣ ಒಂದು ರೂಪ ಇದೆ, ಸನತ್ ಕುಮಾರ ಅಂತ ಒಂದು ರೂಪ ಇದೆ. ಆ ಸನತ್ ಕುಮಾರ ರೂಪ ನಿಜರೋಡಿ ಇಟ್ಟಿದ್ದಾನೆ ಪರಮಾತ್ಮ. ಅದಕ್ಕೆ ಇವರಿಗೆ ಶಕ್ತಿ ಇದೆ ಹೊರತು ದೇವರು ಸನತ್ ಕುಮಾರ ಬೇರೆ, ಈ ಸನತ್ ಕುಮಾರ ಬೇರೆ, ನಾರಾಯಣ ಪೃಥು ಬೇರೆ, ಪೃಥು ಚಕ್ರವರ್ತಿ ಬೇರೆ. ಆ ಪೃಥು ರೂಪವನ್ನು ಪೃಥುವಿನೊಳಗಿಟ್ಟಿದ್ದಕ್ಕೆ ಪೃಥ್ವಿಗೆ ಆ ಶಕ್ತಿ ಬಂತು. ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಎಷ್ಟು ತಪ್ಪು ಬರೀತಾರೆ ಬೇರೆಯವರು ಅಂತ ಗೊತ್ತಾಗುತ್ತೆ. ನಾರಾಯಣ ಕವಚದ ಮಧ್ಯೆ ವಿಷ್ಣು ಸಹಸ್ರನಾಮದಲ್ಲಿ 1000 ನಾಮ ಇದ್ದರೆ ಪ್ರತಿ ನಾಮ ವಿಷ್ಣುವಿಂದೆ, ಅಲ್ಲಿ ಯಮಃ ಅಂತ ಬರುತ್ತೆ. ಯಮದೇವರು ಅಂತ ಅರ್ಥ ಮಾಡಿದ ಗತಿ ಏನಾಗಬೇಕಾದ್ರೆ? ವಿಷ್ಣು ಸಹಸ್ರನಾಮ ಅಂತ ಹೇಳಿದ ಮೇಲೆ ಯಮದೇವರ ಹೆಸರಾದ ಯಮ ಅಲ್ಲ, ವಿಷ್ಣುವೇ ಅಲ್ಲಿ ಯಮ ಶಬ್ದವಾಕ್ಯ. ಇದು ಸನತ್ ಕುಮಾರ ಅಂದರೆ ಸನತ್ ಕುಮಾರ ನಾಮದ ಭಗವಂತನೇ ಹೊರತು ಸನಕ ಸನಂದಾನಿ ಸನತ್ ಕುಮಾರರಲ್ಲ. ಇನ್ನೊಂದು ಪ್ರಶ್ನೆ, ಸರಿ ಈ ಸನತ್ ಕುಮಾರರನ್ನು ಯಾತು ಪ್ರಾರ್ಥನೆ ಮಾಡಬೇಕು ಅಂತ ಪ್ರಶ್ನೆ. ಕಾಮದೇವನ ಒಂದು ಉಪಟಳದಿಂದ ಸನತ್ ಕುಮಾರ ಕಾಪಾಡಿದ್ದು ಯಾಕೆ ಪ್ರಾರ್ಥನೆ ಮಾಡ್ತಾರೆ ಅಂದರೆ, ಈ ಕಾಮದೇವ ಸನತ್ ಕುಮಾರನೇ ಕಾಮ, ಇನ್ನೊಬ್ಬ ಸಮತ್ ಕುಮಾರ ಇದ್ದಾರಲ್ಲ ಆ ಸಮತ್ ಕುಮಾರನೇ ಕಾಮ. ಕಾಮ ಷಣ್ಮುಖ ಸನತ್ ಕುಮಾರ ಎಲ್ಲ ಕೂಡ ಕಾಮದ ರೂಪಗಳು, ಅದರ ಒಳಗಿರೋ ರೂಪ ಸನತ್ ಕುಮಾರ ರೂಪ. ಅದಕ್ಕೆ ಆ ರೂಪ ಇದನ್ನು ಕಾಪಾಡಲಿ ಅಂತ ಕನ್ಸಂಡ್ ಟಿ ಸನತ್ ಕಾಮದೇವನಿಗೆ ಸನತ್ ಕುಮಾರ ರೂಪವಾದ್ದರಿಂದ ಅದನ್ನು ಕಾಪಾಡಲಿ. ಅದೆಲ್ಲ ಆಚಾರ ಬರೀತಾರೆ. ಸನತ್ ಕುಮಾರ ರೂಪದಿಂದ ಸಾಕ್ಷಾತ್ ಶ್ರೀಹರಿ ವಿಶೇಷವಾದಂತಹ ಧರ್ಮ ಶಿಕ್ಷಣ ಮಾಡಿದ್ದಾನೆ. ಆ ರೂಪದಿಂದ ಕಾಮದೇವನ ಅಂತರ್ಯಾಮಿಯಾಗಿದ್ದಾನೆ. ಆತ ನಮ್ಮನ್ನು ಕಾಮ ಬರದಂತೆ ಕಾಪಾಡಲಿ ಅಂತ ಹೇಳಿ. ಸನತ್ ಕುಮಾರೋ ಅವತು ಕಾಮದೇವ, ಕಾ ದೇವ ಶಬ್ದಕ್ಕೆ ಅಭಿಮಾನಿ ಅಂತ ಅರ್ಥ, ಕಾಮಕ್ಕೆ ಅಭಿಮಾನಿಯಾದ ದೇವ. ಅದು ಇನ್ನೊಂದು ಅರ್ಥ, ದೈತ್ಯರಿಗೂ ದೇವ ಅಂತ ಹೆದರಿದೆಯಂತೆ, ದೀನ ದೇವತೆಗಳು ಅಂತ ಹೆಸರು. ಕಾಮ ಎಂಬ ದೀನದೇವ, ದೀನದೇವ ಅಂದರೆ ಕಾಲನೇಮಿ ಅಂತ ಅರ್ಥ. ಕಾಮಾಭಿಮಾನಿ ಕಾಲನೇಮಿ ಜ್ಞೇಯ, ದುಷ್ಕಾಮಕ್ಕೆ ಅಭಿಮಾನಿ ದೈತ್ಯ ಕಾಲನೇಮಿ. ಅದು ಕಾಲನೇಮಿಯಿಂದ ನಮ್ಮನ್ನು ಪರಮಾತ್ಮ ಕಾಪಾಡಲಿ. ಸನತ್ ಕುಮಾರು ಅವತು ಕಾಮದೇವ ಹಯಶಿರಿಷೋ ಮಾಂ ಪತಿ ದೇವ ಹೇಳನ. ಹಯಗ್ರೀವ ರೂಪದ ಪರಮಾತ್ಮ ಪತಿ ದಾರಿಯಲ್ಲಿ ಹೋಗಬೇಕಾದ್ರೆ ದೇವ ಹೇಳನ, ದೇವತೆಗಳಿಗೆ ಅವಮಾನವಾಗದಂತೆ, ನನ್ನಿಂದ ಅವಮಾನವಾಗದಂತೆ ಪಾಲಿಸಲಿ. ನೀವು ಯಾರು ದೊಡ್ಡವರಿರ್ತಾರೆ ಗೊತ್ತಿರೋದಿಲ್ಲ, ಗೊತ್ತಿಲ್ಲ ತಪ್ಪಾಡಿಬಿಡ್ಬೋದು ಕೆಲಸ, ಅಂತ ತಪ್ಪು ನಮ್ಮಿಂದ ಆಗದಂತೆ ಮಾಡಲಿ. ದೇವ ಹೇಳನ, ದೇವತೆಗಳು ದೇವರ್ಷಿಗಳು ದೊಡ್ಡವರು ಎಲ್ಲ ಸಾತ್ವಿಕರು ಯಾವುದೋ ಒಂದು ಊರಿಗೆ ಹೋಗ್ತಾ ಇರ್ತೇವೆ, ಅಲ್ಲಿ ಯಾವುದೋ ದೊಡ್ಡ ದೇವಸ್ಥಾನ ಇರುತ್ತೆ, ನಮಗೆ ಗೊತ್ತಿರೋದಿಲ್ಲ, ಅದು ನೋಡಿದ್ರೆ ಹಾಗೆ ಹೋಗ್ಬಿಡ್ತೇವೆ, ಅವಮಾನ ಮಾಡಿದ ಪಾಪ ಬರುತ್ತೆ. ಅಂತ ತಪ್ಪು ನಮ್ಮಿಂದ ಆಗಬಾರದು ಅಂದರೆ ಎರಡರ್ಥ, ಕ್ಷಮಿಸಿರಿ ಅಂತ ಒಂದರ್ಥ, ಆ ತಪ್ಪು ಆಗದಂತೇ ಮಾಡಿಬಿಡಲಿ, ಅದು ತೋರಿಸಿಬಿಡಲಿ ಅಂತ. ನಮಗೆ ಎಷ್ಟೋ ಜನ ಇರ್ತಾರೆ ಸ್ವರೂಪ ಯೋಗ್ಯತೆ ನಮಗೆ ಗೊತ್ತಿರೋದಿಲ್ಲ, ಯಾರೋ ಅಂತ ತಿಳ್ಕೊಂಡು ನಾವು ನೆಗ್ಲೆಕ್ಟ್ ಮಾಡ್ತೇವೆ, ದೊಡ್ಡವರಾಗಿರ್ತಾರೆ, ನಮಗೆ ಅದರ ಭಾರಿ ಅಪಾಯ ಉಂಟು. ಅದರಿಂದ ಸಮಾನ ವಿಷಮ ಪೂಜಾ ವಿಷಮಾನ ಸಮಾತಥ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಭ್ರಶ್ಯತೆ ಹಿ ಸಹ. ಆ ರೀತಿ ತಾರತಮ್ಯದಲ್ಲಿ ಹೆಚ್ಚು ಕಡಿಮೆ ಆದರೆ ತುಂಬ ಅನರ್ಥ ಉಂಟು ಅಂತ ಆಚಾರ್ಯರು ಕೃಷ್ಣಾಮೃತ ಮಹಾರಣವಾದಿಗಳನ್ನೇ ಹೇಳ್ತಾರೆ. ಅಂತ ತಪ್ಪು ಆಗದಂತೆ ನಮ್ಮನ್ನು ಪಾಲಿಸಲಿ. ಹಯ ಶೀರ್ಷೋ ಮಾಂ ಪಥಿ ದೇವ ಹೇಳನ. ಈ ನಡೆದಿರೋದು ಹಾಗೆ ಆಗಿದೆ. ಬೃಹಸ್ಪತಿ ಆಚಾರ್ಯರನ್ನ ಇಂದ್ರದೇವರು ಅವಮಾನಿಸಿಬಿಟ್ಟಿದ್ದಾರೆ. ಅದರ ಫಲದಿಂದಲೇ ಇದೆಲ್ಲ ಕೇಳೋ ಯೋಗ ಬಂದಿದ್ದವರಿಗೆ. ಆ ದೇವ ಹೇಳನೆ ಹಾಗಾಯಿತು, ಇವರು ತಾವೇ ದೊಡ್ಡವರಲ್ಲ ಅಂತ ಕೇಳಿದರೆ. ಬೃಹಸ್ಪತಿ ಆಚಾರ್ಯರು ಚಿಕ್ಕವರು, ಇಂದ್ರದೇವರೇ ದೊಡ್ಡವರು. ಆದರೂ ಇಂದ್ರದೇವರು ಹೇಳಬೇಕಾಗಿತ್ತು. ಆಚಾರ್ಯ ಹೇಳ್ತಾರೆ, ಸ್ವಾವರಾಣಾಂ ಗುರುತ್ವಂಚ ಭವೇತ್ ಕಾರಣತಃ ಕ್ವಚಿತ್ ಮರ್ಯಾದಾರ್ಥಂ ತೇಪಿ ಪೂಜ್ಯಾ ನತು ಯದ್ವತ್ ಪರೋ ಗುರು ಅಂತ ನಿರ್ಣಯ. ಯಾವುದೋ ಕಾರಣದಿಂದ ನಮಗಿಂತ ಚಿಕ್ಕವರಿಗೂ ಕೂಡ ಒಂದು ಉನ್ನತವಾದ ಸ್ಥಾನದಲ್ಲಿರುವ ಯೋಗ ಬಂದಿರಬಹುದು. ಅಂತ ಹೊತ್ತಲ್ಲಿ ಗೌರವಿಸಬೇಕು ನಾವು ಅವರನ್ನು. ಅವ್ರಿಗೆ ಅವಮಾನ ಮಾಡಾಗಿಲ್ಲ, ಮಾಡಿದರೆ ಅದು ಒಡಗಿರ್ತಕ್ಕಂಥ ಭಗವದ್ರೋಹವಾಗುತ್ತೆ ಅಂತ ನಡೆದಿದ್ದ ಹಾಗೆ. ಬೃಹಸ್ಪತಿ ಆಚಾರ್ಯರು ಮಾಡಿದ ಅವಮಾನ ಸೋತ್ತಮ ದ್ರೋಹ ನಿಮಿತ್ತ ಅವಮಾನವಲ್ಲ ಅದು. ಅದು ಒಡಗಿರ್ತಕ್ಕಂಥ ಒಂದು ಪರಮಾತ್ಮರ ಸನ್ನಿಧಾನ ಇದೆ. ಅಪ್ಪೆಚ್ಚುತೋ ಗುರುದ್ವಾರ ಪ್ರಸಾದಕೃತ ಹಂಪಿತಿ ಅಗಮ್ಯತ್ವಾ ಹರಿಸ್ತಸ್ಮಿನ್ ಆವಿಷ್ಟ ಮುಕ್ತಿದೋ ಭವೇ. ದೇವರು ಸನ್ನಿಧಾನಕ್ಕೆ ಅವಮಾನ ಮಾಡದಂತೆ ಆಗಿ ಅದನ್ನು ಮಾಡಬಾರದು. ಅದಕ್ಕೋಸ್ಕರ ಹಾಗೆ ಮಾಡಿದ್ದಾರೆ. ಧನ್ವಂತರಿರ್ ಭಗವಾನ್ ಕೂರ್ಮೋ ಹರಿರ್ಮಾ ದೇವರ್ಷಿವರ್ಯ ಪುರುಷಾಂತರಾರ್ಚನ. ಪುರುಷಾಂತರಾರ್ಚನ, ಪುರುಷ ಅಂತರ ಅರ್ಚನ. ಪುರುಷ ಅಂದರೆ ಪೂರ್ಣ ಪುರುಷ ನಾರಾಯಣ. ಆತನ್ನು ಬಿಟ್ಟು ಬೇರೆ ದೇವತೆಗಳನ್ನು ಸರ್ವೋತ್ತಮ ಅಂತ ಆರಾಧನೆ ಮಾಡೋ ತಪ್ಪು ಆಗದಂತೆ ದೇವರ್ಷಿವರ್ಯ ದೇವರ್ಷಿವರ್ಯ ನಮ್ಮನ್ನು ಪಾಲಿಸಲಿ. ಇದಕ್ಕೆ ಅರ್ಥ ಬರೀಬೇಕಾದ್ರೆ ದೇವರ್ಷಿವರ್ಯ ಅಂದರೆ ನಾರದ ಅಂತ ಅರ್ಥ ಬರೆದಿರ್ತಾರೆ. ದೇವರ್ಷಿಣ ಅಂತ ನಾರದ ಅಂತ ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ನಾರದರು ನಮ್ಮನ್ನು ಅಂತ ಹೇಳಿದ್ದಾರೆ. ಅಲ್ಲಿ ನೋಡಿದ್ರೆ ಸನತ್ ಕುಮಾರರು ಬಂದರು, ಇಲ್ಲಿ ನೋಡಿದ್ರೆ ನಾರದರು ಬಂದರು. ತಪ್ಪದು. ದೇವರ್ಷಿವರ್ಯ ಅಂದರೆ ನಾರಾಯಣ ಕವಚ ಇದೆ, ಯಾರೋ ಬರೋ ಸಾಧ್ಯತೆ ಇಲ್ಲ, ದೇವರೇ ಬರಬೇಕು. ದೇವರ್ಷಿವರ್ಯ ರೂಪ ಯಾವುದು ಅಂದರೆ ಐತರೇಯ ರೂಪ. ಐತರೇಯ ರೂಪಕ್ಕೆ ದೇವರ್ಷಿವರ್ಯ ಅಂತ ಕರೆದಿದ್ದಾರೆ. ಇದೆಲ್ಲ ಆಚಾರ್ಯರು ತಾತ್ಪರ್ಯದಲ್ಲಿ ಬರೀತಾ ಇದ್ದಾರೆ. ದೇವರ್ಷಿವರ್ಯ ಐತರೇಯ, ಐತರೇಯ ರೂಪದ ಪರಮಾತ್ಮ ಅಥವಾ ದೇವರ್ಷಿಭ್ಯ ನಾರದಾದಿಭ್ಯ ವರ್ಯ. ನಾರದಾದಿ ದೇವರ್ಷಿಗಳಿಂದ ಪೂಜ್ಯರಾದಂಥ ನಾರಾಯಣ ರೂಪದ ಶ್ರೀಹರಿ, ಐತರೇಯ ರೂಪದ ಶ್ರೀಹರಿ ನಮ್ಮನ್ನು ಪಾಲಿಸಲಿ. ಪುರುಷಾಂತರಾಚರ ನಡೀತಿರೋದು ಹಾಗೇನೆ. ಅಪೂರ್ಣ ದೇವತೆಗಳನ್ನು ಪೂರ್ಣ ಅಂತ ತಿಳ್ಕೊಂಡ್ಬಿಡ್ತಾರೆ, ಪೂರ್ಣನಾದ ಶ್ರೀಹರಿಯನ್ನು ಅಪೂರ್ಣ ಅಂತ ತಿಳ್ಕೊಡ್ತಾರೆ, ಅಥವಾ ಎದರಲ್ಲೂ ಸಮ ಅಂತ ತಿಳ್ಕೊಂಡ್ಬಿಡ್ತಾರೆ. ಇಂಥ ತಪ್ಪನ್ನು ಆಗದಂತೆ ಐತರೇಯ ರೂಪದಲ್ಲಿ ಪರಮಾತ್ಮ ನಮ್ಮನ್ನು ಪಾಲಿಸಲಿ. ಕೂರ್ಮೋ ಹರಿರ್ಮಾಂ ನಿರಯಾದ ಅಶೇಷ, ಅಶೇಷಾತ್ ನಿರಯಾದ್ ಕೂರ್ಮ ಹರಿಹಿ ಪಾತು. ಕೂರುರೂಪದ ಶ್ರೀಹರಿಯು ನಮ್ಮನ್ನು ನರಕದಿಂದ ಪಾಲಿಸಲಿ. ಪೂರ್ವರೂಪದ ಶ್ರೀಹರಿಯ ಧ್ಯಾನದಿಂದ ನರಕ ಪರಿಹಾರ ಅಂತ ತಾತ್ಪರ್ಯ. ಇದೆಲ್ಲ ಒಂದು ದೃಷ್ಟಿಯಿಂದ ದಶಾವತಾರದೆಲ್ಲ ಅದೆಲ್ಲ ಬಂದಿದೆ. ಅದೆಲ್ಲ ಒಂದು ನೆನ್ಪಿಟ್ಕೊಂಡ್ಬಿಟ್ರೆ ದಶಾವತಾರ ಚಿಂತನೆಯ ಫಲ ಏನು ಅಂತ ಗೊತ್ತಾಗುತ್ತೆ. ದಶಾವತಾರ ಸ್ತೋತ್ರ ಮಾಡೋದ್ರಿಂದ ನಾರಾಯಣ ಕವಚ ಚಿಕ್ಕದ ಹಿಡಿದ ಲೆಕ್ಕ ಆಗಲಿಲ್ಲ. ಯಾವುದೇ ರೂಪದ ಸ್ತೋತ್ರ ಮಾಡಿದಾಗಲೂ ಕೂಡ ನಾರಾಯಣ ಕವಚ ಜ್ಞಾಪಿಸ್ಕೊಂಡ್ರೆ ಆ ರೂಪದ ವಿಶಿಷ್ಟ ಫಲಶ್ರುತಿಯಿಂದ ಎಲ್ಲ ರೂಪಗಳು ಸಮಾ ಬಗ್ಗೆ ಯೋಚನೆ ಇಲ್ಲ, ಎಲ್ಲ ರೂಪಗಳು ಪೂರ್ಣ ಅಭಿನ್ನ ಎಲ್ಲ ಸರಿನೇ. ವಿಶೇಷ ಒಪ್ಪಿಕೊಂಡಿರೋದ್ರಿಂದ ನಾವು ಅದನ್ನು ಅನುಸಂಧಾನ ಮಾಡಬೇಕು. ಗುರ್ಮೋ ಹರಿರ್ಮಾಂ ನಿರಯಾದ ಅಶೇಷ, ಅಶೇಷ ನಿರಯಗಳು ಅಂದರೆ ಎಷ್ಟ ಎಲ್ಲ ನರಕಗಳಿಂದ ಕಾಪಾಡಲಿ. ಬರೀ ನರಕದಿಂದ ಕಾಪಾಡಲಿ ಅಂದರೆ ಯಾವುದೋ ಒಂದರಿಂದ ಕಾಪಾಡಿಬಿಟ್ಲೆ? ಎಲ್ಲ ನರಕಗಳು ಭಾಗವತಲ್ಲಿ ಹೇಳ್ತಾರೆ, ಗರುಡ ಪುರಾಣ ಹೇಳ್ತಾರೆ, 84 ಲಕ್ಷ ನರಕ ಇದೆಯಲ್ಲ, 84 ಲಕ್ಷ ನರಕ. ಇನ್ನು ಭಾಗವತಲ್ಲಿ 1000 ನರಕ, 28 ನರಕ, ಆಮೇಲೆ 21 ನರಕ. ಆ 21 ದುರ್ಭಾಷೆಗಳೇ ನರಕ ಇದ್ದಾಗ ಅದರಿಂದನೇ ಕಾಪಾಡಬೇಕು. ಕಷ್ಟಶಾಸ್ತ್ರ ಅಂತ ಕರೆದಿದ್ದಾರಲ್ಲ, ಕರಕಚ ವ್ಯವಸ್ಥಾಂ ಕಷ್ಟಶಾಸ್ತ್ರಂ ಅಂತ ಹೇಳಿದ್ದಾರಲ್ಲ, ಅಂತ ನರಕದಂತಹ ಅದು ನರಕಕ್ಕೆ ಹಾಕತಕ್ಕಂತಹ ದುಶಾಸ್ತ್ರಗಳಿಂದ ನಮ್ಮನ್ನು ಪಾಲಿಸಲಿ. ಇನ್ನು ಎರಡು ಮಹಾನರಕಗಳು ತಾಮಿಶ್ರ ಅಂಧ ತಾಮಿಶ್ರ, ಅಶೇಷಾತ್ ನರಕಾತ್ ಅಂತ ಕರೆದಿದ್ದರಿಂದ ಇಂಥ ತಪ್ಪರ ಮೇಲೆ ಎಂದೂ ಆಗದಂತೆ ಪಾಲಿಸಲಿ. ಇದು ದೇವರನ್ನು ಪ್ರಾರ್ಥನೆ ಮಾಡೋ ರೀತಿ. ಕೂರ್ಮ ಸ್ವರೂಪಕ ಮಂದರ ಧಾರಿನ್ ಅಂತ ಸ್ತೋತ್ರ ಮಾಡಿದಾಗ ಅನುಸಂಧಾನಕ್ಕೆ ಬರಬೇಕಿದೆ. ಕೂರ್ವೋ ಹರಿರ್ಮಾಂ ನಿರಯಾದ ಶೇಷ, ಧನ್ವಂತರಿರ್ ಭಗವಾನ್ ಪಾತ್ವ ಪಥ್ಯಾತ್. ಆಮೇಲೆ ದ್ವಂದ್ಯಾದ್ಭಯಾತ್ ವೃಷಭೋ ನಿರ್ಜಿತಾತ್ಮ ಯಶ್ಯಶ್ಚ ಲೋಕಾದುಲ ಸತ್ಕೃತಾನ್ನೋ ಬಲೋ ಗಣಾತ್ರೋಧ ವಶಾದ ಇಂದ್ರ. ಧನ್ವಂತರಿರ್ ಭಗವಾನ್ ಪಾತು ಅಪಥ್ಯಾ, ಧನ್ವಂತರಿ ರೂಪದ ಪರಮಾತ್ಮ ನಮ್ಮನ್ನು ಅಪಥ್ಯದಿಂದ ಪಾಲಿಸಲಿ. ಅಪಥ್ಯದಿಂದ ಅಂಬೋದಕ್ಕೆ ಅಪಥ್ಯದ ಒಂದು ಕಾರ್ಯವಾದ ರೋಗಾದಿಗಳಿಂದ ಅಂತ. ಅಪಥ್ಯ ಮಾಡಿದಾಗ ರೋಗ ಬರುತ್ತೆ. ಪಥ್ಯದಿಂದ ರೋಗ ಪರಿಹಾರ, ಅಪಥ್ಯದಿಂದ ರೋಗ ಪ್ರಾಪ್ತಿ. ಅದಕ್ಕೆ ಅಪಥ್ಯಜನ್ಯವಾದ ರೋಗಗಳಿಂದ ನಮ್ಮನ್ನು ಧನ್ವಂತರಿ ರೂಪದ ಪರಮಾತ್ಮ ಪಾಲಿಸಲಿ. ಅಥವಾ ಅಪಥ್ಯ ಪದಾರ್ಥ ತಿನ್ನದಂತೆ ಮಾಡಿಬಿಡಲಿ ಪರಮಾತ್ಮ. ಅಪಥ್ಯ ಪದಾರ್ಥ ತಿಂದು ರೋಗ ಬಂದು ಅದು ವಾಸಿ ಮಾಡೋದಕ್ಕಿಂತ ಅಪಥ್ಯ ಪದಾರ್ಥಗಳು ನಮಗೆ ಪಥ್ಯವೇ ಆಗಬಾರ್ದು, ಆ ರೀತಿ ಮಾಡಿಬಿಡಲಿ. ಧನ್ವಂತರಿ ಭಗವಾನ್ ಪಾತು ಅಪಥ್ಯಾತ್ ಒಂದು ಹೇಳ್ತಾರೆ, ವೃಂದಾತ್ ಭಯ ವೃಷಭ ನಿರ್ಜಿತಾತ್ಮ. ಧನ್ವಂತರಿ ಭಗವಾನ್ ಪಾತು ಅಪಥ್ಯ, ಅದಕ್ಕೆ ರೋಗ ನಿವಾರಣೆಗೂ ಧನ್ವಂತರಿಗೂ ದೊಡ್ಡ ಸಂಬಂಧ ಇದೆ. ಧನ್ವಂತರಿ ರೂಪದ ಚಿಂತನೆ ಮಾಡೋದರಿಂದ, ಧನ್ವಂತರಿ ಮಂತ್ರವನ್ನು ಜಪ ಮಾಡೋದರಿಂದ ನಮಗೆ ಈ ರೋಗ ರುಜಿನ ಪರಿಹಾರ ಮತ್ತು ನಿಶ್ಚಿತ ಪದಾರ್ಥಗಳು ತಿಂತಕ್ಕಂಥ ಯೋಗನೂ ಪರಿಹಾರ ಅದೆಲ್ಲ ಹೇಳೋದಕ್ಕೆ ಹೇಳುತ್ತೆ. ವ್ಯಾಸರಾಜರಿಗೆ ವಿಷ ಪ್ರಯೋಗವಾಯಿತು ಅಂತ ಹೇಳಿ ವ್ಯಾಸಯೋಗಿ ಚರಿತೆಯನ್ನು ಹೇಳ್ತಾರೆ. ಕಂಚಿಗೆ ಹೋಗಿದ್ದ ಕಾಲಕ್ಕೆ ದುರ್ವಾದಿಗಳನ್ನು ಗೆದ್ದು ಬಿಡ್ತಾರೆ ವ್ಯಾಸರಾಜ, ಇನ್ನು 20 ವರ್ಷ ಅಷ್ಟೇ ಅವರಿಗಾಗ. ಅವರೆಲ್ಲ ಯೋಚನೆ ಮಾಡಿ ಅದು ದುರ್ಯೋಚನೆ ಅಂತ ಅರ್ಥ, ವಿಷ ಪ್ರಾಶ್ರಯ ಮಾಡಿಸಿಬಿಡ್ತಾರೆ ವ್ಯಾಸರಾಜರು. ಆಗ ಧನ್ವಂತರಾದ ಪರಮಾತ್ಮ ಸ್ವಲ್ಪ ದರ್ಶನ ಕೊಟ್ಟುಬಿಟ್ಟು ಔಷಧಿ ಹೇಳಿದಂತೆ ತಕ್ಷಣ ವಾಸಿಯಾಗಿಬಿಡ್ತು ಅಂತ ಹೇಳ್ತಾರೆ. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ, ಧನ್ವಂತರಿ ರೂಪದ ಚಿಂತನೆಯಿಂದ ವಿಷ ಪರಿಹಾರ, ಅಪಮೃತ್ಯು ಪರಿಹಾರ, ಸಮಸ್ತ ರೋಗ ಪರಿಹಾರ. ಧನ್ವಂತರಿ ಮಂತ್ರದ ಬಗ್ಗೆ ಆಚಾರ್ಯರು ವಿಶೇಷವಾಗಿ ಹೇಳ್ತಾ ತಂತ್ರಸಾರದಲ್ಲಿ ವಿಸ್ತಾರವಾಗಿ ಹೇಳಿದ ಮಂತ್ರ ಅದೇನೆ, ಅತ್ರೋಕ್ತ ಸರ್ವಮಂತ್ರಾಣ ನಾಯಕೋಪಲ ಸನ್ನಿಭ ಮಂತ್ರ ರಾಜ ಅಂತ ಕರೆದಿದ್ದಾರೆ. ಆ ಮಂತ್ರವನ್ನು ತಿಳಿದ್ರೆ ಅಲ್ಲ, ತಿಳಿದವರು ತಾನು ತಿಳಿಬೇಕಾಗಿಲ್ಲ, ತಿಳಿದವರು ತಲೆ ಮೇಲೆ ಕೈ ಇಟ್ಟರೆ ಉಪವಾಸಿಯಾಗಿಬಿಡುತ್ತೆ. ಇನ್ನು ತಾನೇ ತಿಳ್ಕೊಂಡ್ರೆ ಹೇಗಿರ್ಬೋದು, ಅಷ್ಟು ಶ್ರೇಷ್ಠವಾದ ಧನ್ವಂತರಿ ರೂಪದ ಉಪಾಸನೆ. ಅದಕ್ಕೆ ಮಾಂ ಅಪಥ್ಯ ವೃಂದಾಧಯ ವೃಷಭೋ ನಿರ್ಜಿತಾತ್ಮ. ಇನ್ನು ಯಾವುದೇ ರೀತಿಯಲ್ಲಿ ಬರತಕ್ಕಂಥ ಬೇರೆ ವೃಷಭ ನಿರ್ಜಿತಾತ್ಮ, ವೃಷಭ ಋಷಭ ರೂಪದ ಪರಮಾತ್ಮ, ವೃಷಭ ರೂಪದ ಶ್ರೀಹರಿಯು ನಮ್ಮನ್ನು ಆ ರೀತಿಯಾದ ಬೇರೆ ಬೇರೆ ಹಿಂದುಗಳಿಂದ ಬರತಕ್ಕಂಥ ಪಾಪವನ್ನು ಪರಿಹರಿಸಲಿ. ಯಜ್ಞಶ್ಚ ಲೋಕಾದುತ ತತ್ಕೃತಾನ್ನೋ ಬಲೋ ಗಣಾಕ್ರೋಧ ವಶಾದ ಇಂದ್ರ. ಯಜ್ಞಶ್ಚ ಲೋಕಾದುತ ತತ್ಕೃತಾನ್ನ, ಯಾವುದು ಕೆಟ್ಟ ಕೆಟ್ಟ ಯಜ್ಞ ಯಾಗಾದಿಗಳಿಂದ ಬರತಕ್ಕಂತಹ ಲೋಕಗಳಿವೆಯಲ್ಲ ಅದು ಬರದಂತೆ ಯಜ್ಞನಾಮಕ ಪರಮಾತ್ಮ ನಮ್ಮನ್ನು ಪಾಲಿಸಲಿ. ಈಶಾವಾಸ್ಯ ಮಂತ್ರಕ್ಕೆ ಪ್ರತಿಪಾದ್ಯ ರೂಪ ಯಜ್ಞನಾಮಕ ರೂಪ, ಯಜ್ಞಂ ಯಜ್ಞಭುಜಂ ಪ್ರಾಜ್ಞಂ ಪೂರ್ಣಪ್ರಜ್ಞ ಮುನೀಶ್ವರಂ ಮನೋಜ್ಞ ಗುಣಮಾಸೇವೆ ಸುಜ್ಞಾನದ ಮಹರ್ನಿಶಂ ಅಂತ ಟೀಕಾರಾಯಣ ಮಾಡಿದ ಸ್ತೋತ್ರ ಈಶಾವಾಸ ಭಾಷ್ಯದ ಟೀಕಾ ಪ್ರಾರಂಭದಲ್ಲಿ ವಾದಿರಾಜ ಸ್ವಾಮಿಗಳ ಪಾಠದಲ್ಲಿ ಮಾತ್ರ ಸಿಗುತ್ತದೆ. ಯಜ್ಞಶ್ಚ ಲೋಕಾದುತ ತತ್ಕೃತಾನ್ನ ಬಲೋಗಣಾತ್ ಕ್ರೋಧವಶಾದ ಇಂದ್ರ. ಕ್ರೋಧವಶ, ಇದು ಬಲ ಶಬ್ದಕ್ಕೆ ಬಲರಾಮ ಅಂತ ಅರ್ಥನು ಮಾಡ್ತಾರೆ ವಿಜಯೇಂದ್ರ ಸ್ವಾಮಿಗಳು. ಬಲರಾಮದೇವರು ಕ್ರೋಧವಶಗಣದಿಂದ ನಮ್ಮನ್ನು ಪಾಲಿಸಲಿ. ಬಲರಾಮದೇವರು ಬಲ ಅಹೀಂದ್ರ ಅಂತ ಕರೆದಿದ್ದಾರೆ. ಬಲ ಅಹೀಂದ್ರ, ಅಹೀಂದ್ರ ಅಂದರೆ ಶೇಷದೇವರು, ಬಲರಾಮದೇವರು ಶೇಷಾವತಾರ. ಅದಕ್ಕಾಗಿ ಅಹೀಂದ್ರ ಬಲ ಕ್ರೋಧವಶಾತ್ ಗಣಾತ್ ಪಾತ್, ಕ್ರೋಧವಶರು ಅಂತ ರಾಕ್ಷಸರಿದ್ದಾರಲ್ಲ ಅವರಿಂದ ನಮ್ಮನ್ನು ಬಲರಾಮದೇವರು ಪಾಲಿಸಲಿ, ಶೇಷನ ಅವತಾರವಾದ ಬಲರಾಮದೇವರು ಪಾಲಿಸಲಿ ಅಂತ ಹೇಳಿ ಪ್ರಾರ್ಥನೆ. ಇಲ್ಲಿ ಕ್ರೋಧವಶರು ಅಂದರೆ ಯಾರು? ಆಚಾರ್ಯರು ಭಾಗವತ ತಾತ್ಪರ್ಯದ ಅರ್ಥವನ್ನು ಬರೀತಾರೆ. ಅಂತಃಕೃತಾಹ ಬಹಿರ್ಭಕ್ತಾಹ ದೇವೈ ಕ್ರೋಧವಶಾಸ್ಕೃತಾಹ. ಹೊರಗೆ ಒಳ್ಳೆ ಭಕ್ತರು ಕಂಡ ಕಾಣ್ತಾರೆ, ಒಳಗೆ ದ್ವೇಷಿಗಳಾಗಿರ್ತಾರೆ, ಅವರಿಗೆ ಕ್ರೋಧವಶರು ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಆಷಾಢಭೂತಿಗಳು ಅಂದರೆ ಅವರೇ, ಉದರ ವೈರಾಗ್ಯವೇದು ಅಂತ ಆತ್ರ ಹೇಳ್ತಾರಲ್ಲ ಅವ್ರಿಗೆ ಅಪ್ಲೈ ಆಗ, ಕರದಲ್ಲಿ ಜಪಮಣಿ ಬಾಯಲ್ಲಿ ಮಂತ್ರವು ಅಂತ ಹೇಳ್ತಾ ಹೊರಗೆ ನೋಡಿದರೆ ಒಳ್ಳೆ ಇದರ ವೇಷ, ತಾತ್ವಿಕರ ವೇಷ, ಒಳಗಡೆಗೆ ದ್ವೇಷ. ಅವರ ಕ್ರೋಧವಶ ದೈತ್ಯರು ಅಂತ ಕರೆದಿದ್ದ ಟೆಕ್ನಿಕಲ್ ನೇಮ್ ಅವರಿಗೆ. ಎಲ್ಲ ದೈತ್ಯರ ದೈತ್ಯರೇನೆ, ಕ್ರೋಧವಶ ದೈತ್ಯರೇ. ಅಂತಃಕೃತಾಹ ಬಹಿರ್ಭಕ್ತಾಹ, ಅಂಥ ಒಂದು ರಾಕ್ಷಸರ ಗುಂಪಿನಿಂದ ಇವರು ಪಾಲಿಸಲಿ. ಅಂಥ ರಾಕ್ಷಸರಲ್ಲಿ ಮುಖಂಡ ಯಾರು ಅಂದರೆ ಮಣಿಮಂತ. ಅದು ಕ್ರೋಧವಶರು ಅಂತ ಸೌಬಂಧಿಕ ಆಹರಣ ಪ್ರಸಂಗದೊಳಗೆ ಆ ಪಂಚವರ್ಣ ಪುಷ್ಪ ತರಬೇಕಾದ್ರೆ ಕುಬೇರನ ಪೃತ್ಯರಾಗಿದ್ದಂಥ ದೈತ್ಯರುಗಳೆಲ್ಲ ಯಾರು ಅಂತ ಕೇಳಿದರೆ ಅವರೆಲ್ಲ ಕ್ರೋಧವಶ ರಾಕ್ಷಸರು. ಅವರ ಅಧಿಪತಿ ಯಾರು ಅಂತ ಕೇಳಿದರೆ ಕೃದ್ಧ ಕ್ರೋಧೈಕವಶ್ಯ ಕುಬೇರ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ. ಮಣಿಮಂತ ಅಧಿಪತಿ. ಅವ್ರು ಹೇಗಿರ್ತಾರೆ ಗೊತ್ತಾ? ಹೊರಗೆ ಭಕ್ತರಿದ್ದಾಗಿರ್ತಾರೆ, ಒಳಗೆ ದ್ವೇಷಿಗಳಾಗಿರ್ತಾರೆ. ಹೊರಗೆ ವೈದಿಕರಿದ್ದಾಗಿರ್ತಾರೆ, ಒಳಗೆ ವೇದ ದ್ವೇಷಿಗಳಾಗಿರ್ತಾರೆ. ಅದಕ್ಕೇ ಪ್ರಚ್ಛನ್ನ ಬೌದ್ಧರು ಅಂತ ಹೆಸರಾಯಿತು. ಹೊರಗೆ ಕಾಣದೇ ಒಂದು, ಒಳಗಿರೋದೇ ಒಂದು. ಅದಕ್ಕೆ ಮೇಲೆ ನೋಡಿದರೆ ವೈದಿಕರು, ಒಳಗೆ ನೋಡಿದರೆ ವೇದ ದ್ವೇಷಿಗಳು. ಪ್ರಾಕಾಶ್ಯ ಏತಿಯ ತಸ್ಕರ ಅಂತ ಕರೆದಿದ್ದಾರೆ. ಮೈತ್ರಾಣ ಉಪನಿಷತ್ತಿನೊಳಗೆ ಅವರನ್ನು ಹಗಲುಗಳ್ಳರು ಅಂತ ಕರೆದಿದ್ದಾರೆ. ಅದಕ್ಕೋಸ್ಕರ ಕ್ರೋಧವಶಾದ ಹೀಂದ್ರ, ಕ್ರೋಧವಶದಿಂದ ಕಾಪಾಡಲಿ ಅಂದರೆ ಒಂದೇ, ಕ್ರೋಧವಶರ ಮುಖಂಡರಾದ ಮಣಿಮಂತ್ರ ಪ್ರಸಾರ ಮಾಡಿದಂತಹ ಜೀವೇಶ್ವರೈಕ್ಯ ರೂಪವಾದಂತಹ ದುರ್ಮತ ನಮಗೆ ಬರದಂತೆ ಪಾಲಿಸಲಿ ಅಂತಾರೆ. ಅಹೀಂದ್ರ ಬಲ ಗಣ, ಅಹೀಂದ್ರ ಬಲ ಕ್ರೋಧವಶಾತ್ ಗಣ. ಕ್ರೋಧವಶರ ಗುಂಪು ದೊಡ್ಡದಿದೆ, ಅದಕ್ಕಾಗಿ ಅವರನ್ನು ಗಣ ಅಂತ ಕರೆದು ಕ್ರೋಧವಶರ ಗಣದಿಂದ ನಮ್ಮನ್ನು ಪಾಲಿಸಲಿ. ದ್ವೈಪಾಯನೋ ಭಗವಾನ ಪ್ರದೋಹಾತ್ ಬುದ್ಧಸ್ತುಪಾಖಂಡ ಗಣಾತ್ ಪ್ರಮಾದಾತ್ ಕಲ್ಕೀ ಕಲೇ ಕಾಲಮಲಾತ್ ಪ್ರಪಾತೋ ಧರ್ಮಾವನಾಯೋರು ಕೃತಾವತಾರಃ. ದ್ವೈಪಾಯನ ಭಗವಾನ್ ಅಪ್ರಬೋಧ ಬುದ್ಧ ತು ಪಾಖಂಡಗಣ ಪ್ರಮಾದ ಕಲ್ಕಿ ಕಲೇಹೆ ಕಾಲಮಲಾತ್ ಪ್ರಪಾತು ಧರ್ಮಾವನಾಯ ಗುರುಕೃತ ಅವತಾರ. ದ್ವೈಪಾಯನ ಭಗವಾನ್ ಅಪ್ರಬೋಧ, ಇಲ್ಲಿ ದ್ವೈಪಾಯನ ಅಪ್ರಬೋಧ ಪಾತು, ದ್ವೈಪಾಯನ ವೇದವ್ಯಾಸ ದೇವರು. ಅಪ್ರಬೋಧ, ಅಪ್ರಬೋಧ ಅನ್ನೋದು ಎರಡರ್ಥ, ಪ್ರಬೋಧ ಇಲ್ಲದಿರುವಿಕೆ ಅಥವಾ ಮಿಥ್ಯಾಜ್ಞಾನ ಇರುವಿಕೆ. ಆ ಶಬ್ದಕ್ಕೆ ಅಭಾವನೂ ಅರ್ಥ ಮತ್ತು ವಿರುದ್ಧ ಅಂತನೂ ಅರ್ಥ. ಅದಕ್ಕಾಗಿ ನಮ್ಮ ಮಿಥ್ಯಾಜ್ಞಾನ ಬರದಂತೆ, ಅಜ್ಞಾನ ಬರದಂತೆ ವೇದವ್ಯಾಸ ರೂಪದ ಶ್ರೀಹರಿಯು ಪಾಲಿಸಲಿ ಅಷ್ಟು ಹೇಳಿದ ಭಗವಾನ್ ಅಂತ ಹೇಳಿದ್ದಾನೆ. ಅದಕ್ಕೆ ವ್ಯಾಸಸ್ತು ಕಷ್ಟದ ಋಷಿಯಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ ಅಂತ ಹೇಳೋದಕ್ಕೋಸ್ಕರ ದ್ವೈಪಾಯನ ಭಗವಾನ್ ಅಂತ ಕರೆದಿದ್ದಾರೆ. ದ್ವೈಪಾಯನೋ ಭಗವಾನ್ ಅಪ್ರಬೋಧ, ಸಾಕ್ಷಾತ್ ವೇದವ್ಯಾಸ ರೂಪದ ಶ್ರೀಹರಿ, ಸಾಕ್ಷಾತ್ ನಾರಾಯಣ ಅಂತ ಹೇಳೋದಕ್ಕೆ ಭಗವಾನ್ ಅನ್ನೋ ಪದ ಬಹಳ ಮುಖ್ಯವಾದ ಪದ. ಮತ್ತೆ ನಾರಾಯಣ ಕವಚದವರಿಗೆ ಬೇರೆಯವರು ಯಾಕೆ ಬರ್ತಾರೆ, ದ್ವೈಪಾಯನ ಇಷ್ಟೇ ಬರುತ್ತೆ. ಸನತ್ ಕುಮಾರನ್ನು ತಂದರು ವೇದವ್ಯಾಸ ತೋರ್ಬೇಕು, ಆಡಿದರೆ ಮಾಡಾಕ್ಬಿಟ್ಟು ನಡೆಯಂತೆ ಮಾಡಬಾರ್ದಾಗಿ. ವೇದವ್ಯಾಸ ಸಾಕ್ಷಾತ್ ನಾರಾಯಣ. ಬುದ್ಧಸ್ತು ಪಾಖಂಡಗಣಾತ್ ಪ್ರಮಾದ, ಪಾಖಂಡ ಮತದಲ್ಲಿ ಅಗ್ರಸ್ಥಾನ ಬುದ್ಧ ಮತಕ್ಕೆ. ಅದಕ್ಕೋಸ್ಕರ ಬುದ್ಧರೂಪಿಯಾದ ಪರಮಾತ್ಮ ಪಾಖಂಡದ ಗಣದ ಗುಂಪೆ ನಾನು ಬರಬಾರ್ದು ಆ ರೀತಿ ಮಾಡಿದರು. ವೇದ ವಿರೋಧಿಯಾಗಿ ಬದುಕೋದು ಪಾಖಂಡಿಗಳು ಅಂತ ಕರೀತ. ವೇದ ವಿರೋಧಿಯಾದ ಯಾವುದೇ ಮತದ ಸ್ಪರ್ಶ ನನಗಾಗದಂತೆ ಬುದ್ಧರೂಪಿಯಾದ ಪರಮಾತ್ಮ ಪಾಲಿಸಲಿ. ದಶಾವತಾರದಲ್ಲಿರ್ತಕ್ಕ ಬುದ್ಧರೂಪವನ್ನು ಸ್ಮರಣೆ ಮಾಡೋದ್ರಿಂದ ನಮಗೆ ಎಂದೂ ಪಾಖಂಡತನ ಬರೋದಿಲ್ಲ ಅಂತ ಹೆಚ್ಚಾಗಿ ನಡೀತಿರೋದು ಅದೇ. ಆದ್ದರಿಂದ ಬುದ್ಧರೂಪದ ಹರಿಯ ಉಪಾಸನೆ ಮಾಡಬೇಕು. ಕಲ್ಕಿ ಕಲೇಹೇ ಕಾಲಮಲಾತ್ ಪ್ರಪಾತು, ಕಾಲದ ದೋಷ, ಕಾಲದ ದೋಷ ಯಾವುದೀಗ ಕಲಿಕಾಲದ ದೋಷ ಅಥವಾ ಆಪತ್ಕಾಲದ ದೋಷ ಮೊದಲಾದ ಕಾಲದ ದೋಷದಿಂದ ಕಲ್ಕಿ ನಾಮಕ ಪರಮಾತ್ಮ ಪಾಲಿಸಲಿ. ಮತ್ತು ಕಲಿಯುಗದಲ್ಲಿ ಅವಿದ್ಯೆ ಬೇಕು. ಕಲಿಯುಗದಿಂದ ನಾವು ಕಲಿಯುಗದ ಒಬ್ಬ ನಿಯಾಮಕರಾದ ದೈತ್ಯ ಅಂದರೆ ಈ ಕಲಿ, ಅವನ್ನ ಗೆಲ್ಲ ಶಕ್ತಿ ಬೇರೆ ಯಾರಿಗೂ ಇಲ್ಲ, ಕರಿವಾಯುಗಳಿಗೆ ಮಾತ್ರ ಇರೋದು. ಕರಿಗೆ ಇದೆ, ವಾಯುದೇವರಿಗೆ ಇದೆ. ಅದಕ್ಕೆ ಕಲ್ಕಿ ಅಂತೇಳಿ ವಾಯುದೇವರಿಗೂ ಹೆಸರು, ಕಲ್ಕಿ ಅಂತ ನಾರಾಯಣನಿಗೂ ಹೆಸರು. ನಾರಾಯಣ ಹೆಸರು ಎಲ್ಲರಿಗೂ ಗೊತ್ತಿದೆ, ಪಚ್ಚ ಕುರ ವರಹಾದರ ಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಕೇಳಿಬಿಟ್ಟಿದ್ದಾರೆ. ವಾಯುದೇವರಿಗೂ ಕಲ್ಕಿ ಅಂತ ಹೆಸರು. ಬಾಹಿ ಕಲ್ಕಿ ಸುತೇಜ ದಾಸನೆ, ವಾಯುದೇವರ ನೂರು ಹೆಸರು ಹೇಳಿ ರುಜುಗಳ ನೂರು ಹೆಸರು ಹೇಳಬೇಕಾದ್ರೆ ಕಲ್ಕಿ ಅಂತ ಒಂದು ಹೆಸರಿದೆ ಹರಿಕರಾಮಸ್ಥಾನದಲ್ಲಿ. ಕಲ್ಕಿ ಅಂದರೆ ವಾಯುದೇವರ ಹೆಸರು. ಕಲ್ಕಿ ಅಂದರೆ ಏನರ್ಥ? ಆಚಾರ್ಯ ನಿರ್ಣಯದಲ್ಲಿ ಬರೀತಾರೆ, ಕಲ್ಕಿ ಅಂದರೆ ಏನರ್ಥ ಗೊತ್ತಾ? ಕಲ್ಕಿ ಅಂದರೆ ಬಂಧನ. ಕಲೇಸ್ತು ಕಾತ್ಕಾರತ ಏವ ಕಲ್ಕಿ ಅಂತ ನಿರ್ಣಯ. ಕಲೇಸ್ತು ಕಾತ್ಕಾರತಃ ಕಲ್ಕಿ, ಕಲಿಯನ್ನು ಕಾತ್ಕಾರ ಮಾಡೋದು, ಕಲಿಯನ್ನು ಧಿಕ್ಕಾರ ಮಾಡೋ ರೂಪ ಯಾವುದು ಅಂದರೆ ಕಲ್ಕಿ ರೂಪ. ಸೊ ಹರಿವಾಯುಗಳಿಂದ ಮಾತ್ರ ಸಾಧ್ಯ. ಆದ್ದರಿಂದ ಈ ಕಾಲದ ದೋಷ ನಮಗೆ ಆಗದಂತೆ ಕಲಿಯುಗ ಎಂಥದ್ದೊಂದು ಆಚಾರ ಹೇಳ್ತಾರೆ. ಕಲಿಯುಗದಲ್ಲಿ ಹುಟ್ಟಿದಾಗ ದೇವತೆಗಳ ಬುದ್ಧಿನೂ ಕೆಟ್ಟೋಗುತ್ತಂತೆ, ಅಷ್ಟು ಕೆಟ್ಟ ಯುಗ ಇದು. ದೇವತೆಗಳ ಬುದ್ಧಿನೂ ಕೆಟ್ಟೋಗುತ್ತೆ, ಹರಿವಾಯುಗಳನ್ನು ಬಿಟ್ಟರೆ ರುದ್ರಾದಿ ದೇವತೆಗಳು ಕೂಡ ಕಲಿಯ ಬಾಧೆಗೆ ಒಳಗಾಗ್ತಾರೆ. ಆದ್ದರಿಂದ ದೊಡ್ಡ ದೋಷ ಇದು. ಇದರಿಂದ ನಾವು ಪಾಲ್ಯ ರಕ್ಷಿತರಾಗಬೇಕಾದ್ರೆ ಏನು ಮಾಡಬೇಕು? ಕಲಿಕ ರೂಪದ ಧ್ಯಾನ ಮಾಡಬೇಕು. ಅದಕ್ಕೆ ಆಚಾರ ಹೇಳ್ತಾರೆ, ಕಲಿಮಲ ಹುತವಹ ಸುಭಗ ಮಹೋತ್ಸವ ಶರಣದ ಕಲ್ಕೀಶ ಹೇ ಭವಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ. ಕಲಿಮಲ ಹುತವಹ, ಕಲಿಮಲ ಹುತವಹ, ಕಲಿಯನ್ನ ದೋಷಕ್ಕೆ ಅಥವಾ ಕಲಿಯ ದೋಷಕ್ಕೆ ಹುತವಹ ಬೆಂಕಿಯಂಥ ರೂಪ ಕಲ್ಕಿ ರೂಪ. ಪ್ರತಿನಿತ್ಯ ದಶಾವತಾರ ಸ್ತೋತ್ರ ಹೇಳ್ತಿದ್ರೆ ಕಲಿಕೆ ಸ್ತೋತ್ರನ ಆಯ್ತಲ್ಲ, ಕಲಿ ದೋಷ ನಿಮಗೆ ಬರೋದಿಲ್ಲ ಅಂತ. ಕಲಿ ಎಲ್ಲಿರ್ತಾನೆ? ಯೂತಂ ಪಾನಂ ಸ್ತ್ರೀಯ ಸೂನ ಮತ್ತು ಜಾತರೂಪ, ಐದು ಕಡೆ ಕಲಿಕೆ ಇರ್ತಾನೆ. ಅದು ನಮ್ಮ ಸಂಪರ್ಕ ಬರದಂತೆ ದೇವರು ಕಾಪಾಡ್ತಾನೆ. ಆದ್ದರಿಂದ ಕಲಿಕೆ ರೂಪದ ಧ್ಯಾನ ಬಹಳ ಮುಖ್ಯವಾದದ್ದು. ಅದನ್ನು ತಿಳಿಸಿದರು ಪಾಖಂಡ ಕಲಿ ಕಲ್ಕಿ ಕಲೆ ಕಾಲಬಲಾತ್ ಪ್ರಪಾತ ಧರ್ಮಾವನಾಯ ಗುರುಕೃತಾವತಾರ. ಯಾತಕ್ಕೆ ಅವತಾರ ಮಾಡಿದ ಕಲಿಕೆ ಅಂದರೆ ಧರ್ಮಾವನಾಯ ಗುರುಕೃತ ಅವತಾರ, ಧರ್ಮದ ರಕ್ಷಣೆಗೋಸ್ಕರ ಮಾಡಿದ ರೂಪನೇ ಕಲಿಕೆ ರೂಪ. ಕಲಿಯುಗ ಒಂದು ಕ್ಲೈಮ್ಯಾಕ್ಸ್ ಹೋಗಿದ್ದ ಕಾಲಕ್ಕೆ ಪರಮಾತ್ಮ ಅವತಾರ ಮಾಡಿ ಎಲ್ಲವನ್ನೂ ಕೂಡ ನಾಶ ಮಾಡಿಬಿಡ್ತಾನೆ. ಎಷ್ಟೊತ್ತು ಅವತಾರ ಅಂತ ಪರಮಾತ್ಮ ದಿನಾರ್ಥ ಮಾತ್ರ ಅಂತ ಹೇಳ್ತಾರೆ. ಅರ್ಧ ದಿವಸ, ದಿವಸ ಅಂದರೆ ಹಗಲು, ಹಗಲು ಅಂದರೆ 12 ಗಂಟೆ, ಅದರಲ್ಲಿ ಅರ್ಧ ಅಂದರೆ 6 ಗಂಟೆ. ಇವತ್ತು ಭ್ರಷ್ಟಾಚಾರ ನೋಡಿಬಿಟ್ರೆ 100 ಸಾವಿರ ಹೋಗೋದಿಲ್ಲ ಅಂದ್ಕೊಂಡಿರ್ತೇವೆ ನಾವು. ಪರಮಾತ್ಮ 6 ಗಂಟೆ ತೆಗೆದಾಕ್ತಾನೆ. 6 ಗಂಟೆ ಅಂದರೆ ದೇವರಿಗೆ ಬೇಡ, ಲೋಕದೃಷ್ಟಿಯಲ್ಲಿ 6 ಗಂಟೆ ತೆಗೆದಾಕ್ತಾನೆ ಅಂತ ಹೇಳ್ತಾರೆ. ಅಂದರೆ ಪರಮಾತ್ಮನ ಬಿಟ್ಟು ಯಾರು ಸೆಪ್ರೇಟ್ ಮಾಡೋಕ್ಕಾಗೋದಿಲ್ಲ ಇದನ್ನು. ಅಂತ ಪರಮಾತ್ಮನ ಧ್ಯಾನ ಮಾಡಿಕೊಂಡ್ರೆ ನಮ್ಮಟ್ಟಿಗೆ ಯೋಚನೆ ಇರೋದಿಲ್ಲ, ನಮಗೆ ಸಂಶಯ. ಅಲ್ರಿ, ಕಲಿ ಅಂದರೆ ಎಲ್ಲರನ್ನೂ ಕಾಪಾಡೋದು, ಕಾಡೋದು. ಮತ್ತೆ ನಾವೊಬ್ಬರೇ ಮಾಡಿ ಏನು ಉಪಯೋಗ ಆದ್ರಿಂದ ಅಂತ ಕೇಳಿದರೆ ಕತ್ಲಿರುತ್ತೆ. ನಾವೊಬ್ರು ಕೇಳಿ ಟಾರ್ಚಿದ್ರೆ ಉಪಯೋಗ ಆಗುತ್ತೋ ಇಲ್ಲೋ? ಈಗ ಹುಡುದವ್ರು ಟಾರ್ಚ್ ಇಲ್ಲ, ಅವ್ರಿಗೆ ಉಪಯೋಗ ಆಗೋದಿಲ್ಲ, ನಮಗೆ ಉಪಯೋಗ ಆಗುತ್ತೆ ತಾನೇ. ಅಷ್ಟೇ, ಯಾರು ದೇವರ ಸ್ತೋತ್ರ ಮಾಡ್ತಾರೋ ಅವ್ರಿಗೆ ಉಪಯೋಗ ಆಗುತ್ತೆ, ಬೇರೆಯವ್ರಿಗಿಲ್ಲ. ಅಷ್ಟೇ, ಇಂಡಿವಿಜುವಲ್ ಅವರು ಕರೆಂಟ್ ಹೋಗ್ಬಿಡುತ್ತೆ. ಯು ಪಿ ಎಸ್ ಇದ್ದವ್ರಿಗೆ ಮೈನ್ ಮಾತ್ರ ಕರೆಂಟ್ ಇರುತ್ತೆ, ಇನ್ವರ್ಟರ್ ಹಾಕಿದ್ರೆ ಮಾತ್ರ ಕರೆಂಟ್ ಇದೆ, ಇರೋದಿರೋದಿಲ್ಲ. ಅಷ್ಟೇ, ಆದ್ರಿಂದ ಯಾರಿಂದ ಸ್ತೋತ್ರ ಇಟ್ಟು ಹೇಳ್ಕೊಂಡಿರ್ತಾರಲ್ಲ ಅವರೇ ನೋ ಪ್ರಾಬ್ಲಮ್. ಉಳಿದವ್ರಿಗೆ ಪ್ರಾಬ್ಲಮ್ ತಪ್ಪಿದ್ದಲ್ಲ, ನಮ್ಮಲ್ಲಿ ಕರೆಂಟ್ ಇಲ್ಲ, ಇನ್ವರ್ಟರ್ ಇಲ್ಲ ಅಂದ್ರೆ ಇದು ಡಾರ್ಕ್ನೆಸ್ ಅಂತ. ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಪ್ರತಿಯೊಬ್ಬರು ಕೂಡ ಆ ರೂಪ ಚಿಂತನೆ ಮಾಡೋದ್ರಿಂದ ಎಷ್ಟು ಉಪಯೋಗ ಇದೆ. ಈ ಸೂರ್ಯ ಒತ್ತು ಹುಟ್ಟಿದ್ದಾರೆ ಅಂತ ತಿಳ್ಕೊಬೋಣ, ಎಲ್ಲರಿಗೂ ಬಂದ್ಬಿಡುತ್ತೆ. ಯಾಕಂದ್ರೆ ಲೈಕ್ ಇಟ್ ಆರ್ ನಾಟ್, ಇನ್ವರ್ಟರ್ ಹಾಗಲ್ಲ, ಸ್ಪೆಷಲ್ ಹಾಕ್ಸ್ಕೋಬೇಕಲ್ಲ. ಸೊ ಎಲ್ಲ ಬರೋದ ಮೇಲೆ ನಾವು ಅಷ್ಟೇ ತೆಗೆದಾಕೋದ್ರೆ ಸ್ತೋತ್ರವನ್ನು ಹೇಳೋದ್ರಿಂದ ನಮಗೆ ಮಾತ್ರ ದೇವರ ಅನುಗ್ರಹ ಮಾಡೇ ಮಾಡ್ತಾನಾದ್ರಿಂದ ನಾವು ಉಳಿದವರು ಹಾಗಿದ್ದಾರೆ ಅಂತ ನಾವು ಆಗಿರೋದಕ್ಕೆ ಹೋಗಬಾರ್ದು. ಮತ್ತು ನಮಗೆ ಮಾತ್ರ ಒಳ್ಳೆಯದಾಗುತ್ತೆ ಅಂತ ಕೇಳಬಾರ್ದು, ಹಾಗೇ ಆಗುತ್ತೆ ಅಂತನೋ. ಧರ್ಮಾವನಾಯ ವೃತಾವತಾರಃ ಮಾಂಕೇಶವೋ ಗದಯ ಪ್ರಾತರವ್ಯಾ ಗೋವಿಂದ ಆಸಂಗವ ಅತ್ತ ವೇಣು ನಾರಾಯಣ ಪಾತು ಸದತ್ತ ಶಕ್ತಿ ಮಧ್ಯಂತಿನೇ ವಿಷ್ಣುರರೀಂದ್ರ ಪಾಣಿ. ಇದಿಷ್ಟು ಒಂದು ಭಾಗ ಮುಗಿದು. ಪರಮಾತ್ಮ ಮತ್ಸ್ಯರೂಪದಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೂ ಕೂಡ ಹೇಳ್ತಾ ಕಲಿತ ರೂಪದವರೆಗೆ ಹೇಳಿ ಭಗವದ್ ವಿವಿಧ ಭಗವದ್ ರೂಪಗಳು ವಿವಿಧ ಆಪತ್ತುಗಳಿಂದ ನಮ್ಮನ್ನು ಪಾಲಿಸಲಿ ಅಂತ ಒಂದು ಭಾಗ ಮುಗಿಸಿದೆ. ಎರಡನೇ ಭಾಗ ಶುರು ಮಾಡ್ತಾರೆ. ಇನ್ನೊಂದು ಭಾಗ ಇದೆ. ಇನ್ನೊಂದು ಭಾಗ ಏನು ಅಂದರೆ ಡಿಫರೆಂಟ್ ಟೈಮಿಂಗ್ಸ್, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಸಂಗವ ರಾತ್ರಿ ಅಂತಿದೆಯಲ್ಲ, ಆಯಾ ಟೈಮಲ್ಲಿ ಯಾವ ರೂಪ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಸ್ಪೆಸಿಫಿಕ್ ರೂಪ ಚಿಂತನೆ ಆಗಲಿ, ಆ ಕಾಲಕ್ಕೆ ತಕ್ಕಂಥ ರೂಪ ಚಿಂತನೆ, ಆಪತ್ತಿಗೆ ತಕ್ಕಂಥ ರೂಪ ಚಿಂತನೆ, ಆಪತ್ತು ಪರಿಹಾರಕ್ಕೆ ಆ ರೂಪ ಚಿಂತನೆ, ಈ ಕಾಲದ ನಿಮಿತ್ತ ಬರತಕ್ಕಂಥ ಆಪತ್ತಿ ಈ ರೂಪದ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ತಿಳ್ಕೊಂಡಿದ್ರೆ ಎಷ್ಟು ನಮ್ಮ ಜ್ಞಾನ ವಿಕಾಸವಾಗುತ್ತೆ ಮತ್ತು ರಕ್ಷಣೆ ಸಿಗುತ್ತೆ ಎಂಬುದಕ್ಕೆ ಅನುಭವ ಬರುತ್ತೆ. ಮಾಂ ಕೇಶವ ಗದಯ ಪ್ರಾತಃ ಅವ್ಯ, ಪ್ರಾತಃಕಾಲದಲ್ಲಿ ಕೇಶವ ರೂಪದ ಸೇರಿದೆ ಅವನು ಪಾಲಿಸಲಿ, ಪ್ರಾತಃಕಾಲದಲ್ಲಿ ಕೇಶವ ರೂಪದ ಸೇರಿದೆ ಅವನು ಪಾಲಿಸಲಿ, ಗದಯ ಗದಾಪಾಣಿಯಾದ ಕೇಶವ ನಮ್ಮನ್ನು ಪಾಲಿಸಲಿ. ಗೋವಿಂದ ಆಸಂಗವ ಅತ್ತ ವೇಣು, ಗೋವಿಂದ ಗೋವಿಂದ ರೂಪದ ಶ್ರೀಹರಿ ಆತ್ತ ವೇಣು, ವೇಣು ಅಂದರೆ ವೇಣು, ವೇಣುನಾದ ಮಾಡ್ತಕ್ಕಂಥ ಕೇಶವ ರೂಪದ ಗೋವಿಂದ ರೂಪದ ಶ್ರೀಹರಿ ಆಸಂಗವ, ಈ ಸಂಗವ ಕಾಲದಲ್ಲಿ ನಮ್ಮನ್ನು ಕಾಪಾಡಲಿ, ಸಂಗವ ಕಾಲದಲ್ಲಿ ಕಾಪಾಡಲಿ. ಪ್ರಾತಃಕಾಲ, ಸಂಗವ ಕಾಲ, ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ, ಸಾಯಾಹ್ನ ಕಾಲ ಅಂಥೇಳಿ ಹಗಲನ್ನು ಐದು ಭಾಗ ಮಾಡ್ತಾ ಇರೋದು. ಹಾಗಾದ್ರೆ ನಾವು ಎ ಎಂ ಪಿ ಎಂ ಮಾಡ್ತೇವೆ, ಇಂಗ್ಲೀಷಲ್ಲಿ ಮಾಡೋ ಎರಡೇ ಐದು ಭಾಗ ಮಾಡ್ತಾ ಇರೋದು. ಪ್ರಾತಃಕಾಲ, ಆಮೇಲೆ ಸಂಗವ ಕಾಲ. ಸಂಗವ ಕಾಲ ಅಂದ್ರೆ ಏನು? ವಿಜಯದೇವ ಸ್ವಾಮಿಗಳು ಬರೀತಾರೆ, ಸ್ವಾರಸ್ಯವಾದ ಅರ್ಥ ಬರೀತಾರೆ ಅಂದರೆ, ಹಸುಗಳೆಲ್ಲ ಕೂಡ ಹಿಂದೆ ಒಂದು ಪದ್ಧತಿ, ಬೆಳಿಗ್ಗೆ ಎಲ್ಲ ಹಾಲೆಲ್ಲ ಕರೆದೆಲ್ಲ ಮಾಡಿದ ಮೇಲೆ ಹಸುಗಳನ್ನು ಕಾಡಿಗೆ ಮೇಲಕ್ಕೆ ಅಂತ ಕಳಿಸೋದು, ಸಾಯಂಕಾಲ ವಾಪಸ್ ಬರೋದು. ಮೇಲೆ ಕಳಿಸ್ಬೇಕಾದ್ರೆ ಊರು ಜನಗಳೆಲ್ಲ ಒಂದು ಕಡೆ ನಿಲ್ಲಿಸ್ತಾರೆ, ಒಂದು ಕಡೆ ಅಲ್ಲಿಂದ ಮುಂದೆ ಹೋಗುತ್ತವೆ, ಅಸೆಂಬಲ್ ಆಗಬೇಕು ಒಂದು ಕಡೆಗೆ. ವಿದ್ಯಾಪೀಠಕ್ಕೆ ಬನ್ನಿ ಮುಂದೆ ಹೋಗೋಣ ಅಂತಾರಲ್ಲ ಆ ಟೈಪು, ಅದಕ್ಕೆ ಅಸೆಂಬಲ್ ಆಗ ಮುಂದೆ ಹೋಗೋದು. ಅಲ್ಲಿ ಸಂಗಮ ಆಗತಕ್ಕಂಥ ಸ್ಥಳ, ಅದಕ್ಕೆ ಆ ಸಂಗವ ಕಾಲ ಅಂತ ಕರೆ. ಆ ಕಾಲ, ಆ ಕಾಲ ಸರಿಯಾಗಿ ಎಲ್ಲ ಜಾಯಿನ್ ಆಗ್ತಾರಂತೆ. ಅಲ್ಲಿಂದ ಮುಂದೆ ಅಡವಿಗೆ ಹೋಗುತ್ತೆ, ಎಲ್ಲ ಬೇಕೊಂಡು ವಾಪಸ್ ಬರುತ್ತೆ. ಅದು ಗೋಧೋಳಿ ಕಾಲ, ವಾಪಸ್ ಬರೋದೆಲ್ಲ ಗೋಧೋಳಿ ಕಾಲ. ಈ ಕಾಲವೆಲ್ಲ ಸಂಗವ ಕಾಲ ಇದೆ. ಆ ಗೋವುಗಳೆಲ್ಲ ಕೂಡ ತಮ್ಮ ಅಡವಿಯ ಸಂಚಾರಕ್ಕೋಸ್ಕರವಾಗಿ ಆಹಾರಕ್ಕೋಸ್ಕರ ಹೊರಡ್ತಕ್ಕಂಥ ವೇಳೆ, ಅದಕ್ಕೆ ಸಂಗವ ಕಾಲ ಅಂತ ಹೆಸರು ಮಾಡಿರ್ತಾರೆ. ಆ ಸಂಗವ ಅತ್ತ ವೇಣು ನಾರಾಯಣ ಪಾತು ಸದತ್ತ ಶಕ್ತಿ ಮಧ್ಯಂತಿನೇ ವಿಷ್ಣುರರೀಂದ್ರ ಪಾಣಿ. ನಾರಾಯಣ ಪಾತು ಸದಾ ಆತ್ಮಶಕ್ತಿ ಮಧ್ಯಂದಿನೆ, ಮಧ್ಯಾಹ್ನ ಕಾಲದೊಳಗೆ ನಾರಾಯಣ ರೂಪದ ಶ್ರೀಹರಿ ಕಾಪಾಡಲಿ. ವಿಷ್ಣು ಅರೀಂದ್ರಪಾಣಿ ದೇವೋಪರಾಣ್ಯೆ ಮಧುಹೋಗ್ರಧನ್ವಾ ಸಾಯಂ ತ್ರಿಧಾಮ ವಿಷ್ಣು ಮಾಧವೋ ಮಾಂ ಅರೀಂದ್ರಪಾಣಿ ಘೋಷೇ ದೇವೋಪರಾಣ್ಯ ಉತಾರ್ಧ ಮಧುಹೋಗ್ರಧನ್ವಾ ಪ್ರೇ ನಿಶೀಥ ಏಕೋ ಅವತು ಪದ್ಮನಾಭ ಸಾಯಂ ತ್ರಿಧಾಮ ಅವತು ಮಾಧವೋ ಮಾಂ ದೋಷೇ ಹೃಷಿಕೇಶ ಉತಾರ್ಥ ರಾತ್ರೇ ನಿಶೀಥ ಏಕೋ ಅವತು ಪದ್ಮನಾಭ. ನಾರಾಯಣ ಪಾತು ಸದಾ ಆತ್ತ ಶಕ್ತಿ, ಶಕ್ತಿ ಅಂದರೆ ಶಕ್ತಿಯಾಯುಧ, ಅಲ್ಲಿ ಗದಾಪಾಣಿ, ಇಲ್ಲಿ ವೇಣುಪಾಣಿ, ನಾರಾಯಣ ಶಕ್ತಿ ಪಾಣಿ. ಪಾತು ನಾರಾಯಣ ಪಾತು ಸದಾ ಆತ್ತ ಶಕ್ತಿ ಮಶಕ್ತಿ ಶೇಂದಿರೇ ವಿಷ್ಣುರರೀಂದ್ರಪಾಣಿ ಅಂದರೆ ಶಕ್ತಿಯಾಯುಧ. ನಮಗೊಂದು ಪ್ರಶ್ನೆ ಬರುತ್ತೆ, ಗದೆ ಅಲ್ಲಿ ಗದಾಪಾಣಿ, ಇಲ್ಲಿ ಆಯುಧ ಕೇಳುಪಾಣಿ, ಇಲ್ಲಿ ಶಕ್ತಿ, ಆ ಶಕ್ತಿ ಆಯುಧ ಕರೆಕ್ಟು, ನಾರಾಯಣ ಕರೆಕ್ಟು, ವೇಣು ಆಯುಧವಾಗತ್ತಾ ಅಂತ ಪ್ರಶ್ನೆ. ಶಕ್ತಿ ಮಧ್ಯಂತಿನೇ ವೇಣು ಆಯುಧ ಆಗುತ್ತ ಅಂತ ಕೇಳಿದರೆ ಇಂದ್ರಪ ರಾಮದೇವ್ ತೃಣನೇ ಆಯುಧ ಆಗಬೇಕಾದ್ರೆ ವೇಣು ಯಾಕೆ ಆಯುಧ ಆಗೋದಿಲ್ಲ? ದೇವರು ಏನ್ ಮಾಡಿದ್ರು ಅದೇ ಆಯುಧ, ಏನ್ ಬಿಟ್ಟರು ಆಯುಧನೇ. ದೇವರಿಗೆ ಕಮಲ ಇದೆ, ಅದು ಆಯುಧ ಅಂತ ಕರೆದಿದ್ದಾರೆ. ಶಂಕ ಚಕ್ರ ಗದ ನವಕ್ರಿಂತ ವರ್ಷ ಬರುತ್ತಿರೋದ್ರಿಂದ ದೇವರು ಏನ್ ಗದೆ ಆಯುಧನೇ, ಆಯುಧ ಕರೆಕ್ಟ್, ಆ ಶಕ್ತಿ ಆಯುಧ ಕರೆಕ್ಟ್, ಹರೀಂದ್ರನಿಗೆ ಒಂದು ಆಯುಧ ಕರೆಕ್ಟ್, ವೇಣು ಆಯುಧವಾಗುತ್ತ ಅಂದ್ರೆ ಒಂದು ಕಲ್ಲು ಮೇಲಿಂದ ಸ್ನಾನ ಹೋಗುತ್ತಲ್ಲ ವೇಣು ಆಯುಧ ಆಗುತ್ತೆ. ಎದುರಿಗಿದ ಆಯುಧ ದೇವ್ರ ಬಿಟ್ಟ ತೃಣನೇ ಆಯುಧ ಆಗಬೇಕಾದ್ರೆ ಬಿದ್ದರೆ ಆಯುಧ ಆಗುತ್ತೆ, ಆಯುಧ ಆಗೋದಿಲ್ಲ. ಯಾ ದೇವ್ರು ಏನ್ ಮಾಡಿದ್ರು ಅದೇ ಆಯುಧ, ಏನ್ ಹಡಿತಾರೆ ಅನ್ನೋದ್ರ ಮೇಲೆ ಆಯುಧ ಆಗುತ್ತೆ. ಆಯುಧನೇ ದೇವ್ರಿಗೆ ಕಮಲ ಇದೆ, ಕಲ್ಲಿಂದ ಹೊರಗೆ ಸಾಯಿಬಾರದ ಆಯುಧ ಅಂತ ಕರೆದಿದ್ದಾರೆ. ಶಂಕ ಚಕ್ರ ಕದಾ ಇಲ್ವಲ್ಲ, ಸೊ ದೇವರ ಆಯುಧಿಂತ ಹೇಳಿರೋದ್ರಿಂದ ಸಾಮಾನ್ಯ ಅಲ್ಲ. ಶ್ರೀದೇವಿ ಎಷ್ಟು ಆಯುಧನೆ ಆಶ್ರಿತ್ಯ ರೇಮೇ ಕೃಷ್ಣ ಮುಖಾಂಬುಜೆ, ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾರಾದ್ರಿಂದ ಆಯುಧ ಆಗಿ. ಉದಾಹರಣೆಗೆ ಒಂದೇ ಒಂದು ಕಲ್ಲು ಮೇಲಿಂದ ಬಿದ್ದರೆ ಪ್ರಾಣ ಹೋಗುತ್ತಲ್ಲ, ಹುಟ್ಟಿದ್ದೆಲ್ಲ ಆಯುಧ ವೇಣು ಆಯುಧ ಆಗಿರ್ತ. ಎದುರಿಗಿದ ಆಯುಧ ಯೋಚನೆ ಮಾಡಬಾರ್ದು. ಆತ್ತ ವೇಣು ನಾರಿಂದ ಬಿದ್ದರೆ ಆಯುಧ ಆಗುತ್ತದೆ. ಕಾರಣಪ್ಪ ಯಾರು ಹೊಡಿತಾರೆ ಅನ್ನೋದ್ರ ಮೇಲೆ ಆಯುಧ ಆಗುತ್ತೆ. ಕಲ್ಲಿಂದ ಹೊಡೆದ್ರೆ ಸರಿಸಿಕೊಡುತ್ತೇನಿಲ್ವಲ್ಲ. ಸೊ ಈಗ ಆಯುಧ ಅಂತ ಹೇಳಿ ಸದಾತ್ತ ಶಕ್ತಿ ಅಂತ ಹೇಳಿದ್ರಿಂದ ಶಕ್ತಿ ಆಯ್ದು ಯಾರೋ ಒಮ್ಮೊಮ್ಮೆ ಹಿಡ್ಕೊಂಡಿಲ್ಲ, ಯಾವಾಗಲೂ ಹಿಡ್ಕೊಂಡಿರ್ತಾನೆ ಅಂತ ಹೇಳಿದ. ಇದು ಭಾರಿ ಸ್ವಾರಸ್ಯವಾದ ಪದ. ದೇವರು ಆಯುಧನ ಯಾವಾಗಲೂ ಇಟ್ಕೊಂಡಿರ್ತಾನೆ, ಒಮ್ಮೊಮ್ಮೆ ಬಿಟ್ಟು ಬರ್ತಾನೆ ಅಂತ ತಿಳ್ಕೊಂಡ್ಬಿಡ್ಬಾರ್ದು. ಅಷ್ಟೇ ಹೇಳ್ತಾರೆ, ಶಂಖಚಕ್ರ ಗದಾ ಪದ್ಮಧರ ಅಸ್ತಿಂಚ ಹರೇದ್ಭುಜಾ ವೀರವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ಅನಿಶ. ಸದಾಕಾಲ ದೇವರ ಕೈಯಲ್ಲಿ ಆಯುಧಗಳಿರುತ್ತೆ, ಬರೀ ನಾಲ್ಕಲ್ಲ. ತಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ ಅನಂತ ಆಯುಧ ಇಟ್ಕೊಂಡಿರ್ತಾರೆ ಪರಮಾತ್ಮ. ಅನಂತ ಆಯುಧವನ್ನ ಅನಂತ ಕಾಲದಲ್ಲಿ ಇಟ್ಕೊಂಡಿರ್ತಾನೆ ದೇವರು. ದೇವರ ವೈಭವ ಇದು. ಅದು ಏನು ವೈಭವ ಅಂದ್ರೆ ಒಂದು ಇಷ್ಟೊತ್ತು ಲೋಟ ಇಟ್ಕೊಳ್ಳಿ ನೋಡುತ್ತೆ ಹಾಗೆ ಹೇಳೋದೇ ಬಿಡ. ಇಷ್ಟೊತ್ತು ಲೋಟ ಇಟ್ಕೊಳಕ್ಕಾಗಲ್ಲ, ಕೊಡ ಇಟ್ಕೊಳಕ್ಕಾಗಲ್ಲ, ಇಷ್ಟೊತ್ತು ಪೆನ್ನೆ ಇಟ್ಕೊಳಕ್ಕಾಗೋದಿಲ್ಲ, ಬಿಟ್ಬಿಟ್ಟು ಬರಿಕೆ ಇಟ್ಕೊಳಕ್ಕಾಗಲ್ಲ, ಹೀಗೆ ಹಾಗೆ ಕಳೆದು ಬಿಡುತ್ತೆ ಕೈ. ಅದು ನಮ್ಮ ಸ್ವಾತಂತ್ರ್ಯ ಎಷ್ಟಿದೆ, ದೇವರ ಶಕ್ತಿ ಎಷ್ಟಿದೆ. ಸದಾ ಆತ್ತ ಶಕ್ತಿ, ಸದಾ ಶಕ್ತಿಯಾಗಿ ಇಟ್ಕೊಂಡಿರ್ತಾರೆ ಅಂತ ಹೇಳಿದರೆ ದೇವರಿಗೆ ಆಯಾಸವೇ ಇಲ್ಲ, ದೇವರ ಮಹಿಮೆ ಇರುವ. ಅಥವಾ ಸದಾ ಆತ್ತ ಶಕ್ತಿ ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಸದಾ ಆತ್ತ ಸ್ವರೂಪ ಶಕ್ತಿ ಇನ್ನೊಂದರ್ಥ ಅದೇ. ಸದಾತ್ತ ಶಕ್ತಿ ಮಧ್ಯಂಜಿನೇ ವಿಷ್ಣು ದುರ್ವಾಸರಿದ್ದಾರೆ, ಜರಾಸಂಧ ಅವಮಾನ ಮಾಡ್ತಾನೆ, ಶಕ್ತಿಯನ್ನು ಮಾಡೋಕ್ಕಾಗೋದಿಲ್ಲ ಅವರಿಗೆ. ಅಂಬರೀಷ ರಾಜನ ವಿರುದ್ಧ ಹೋಗ್ತಾರೆ, ಆಗ ದುರ್ವಾಸರ ಶಕ್ತಿಯನ್ನು ಮಾಡೋಕ್ಕಾಗೋದಿಲ್ಲ, ಅಶ್ವತ್ಥ ಅವರಿಗೆ ಶಕ್ತಿ ಇಲ್ಲ. ಆಗ ದೇವರಿಗೆ ಸದಾತ್ತ ಶಕ್ತಿ, ಯಾವಾಗಲೂ ದೇವರಲ್ಲಿ ಶಕ್ತಿ ಇರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ದೇವರ ಶಕ್ತಿಗೆ ಯಾವುದೇ ದೇಶ ಕಾಲಾದಿ ರೂಪಗಳ ಒಂದು ಬಂಧನ ಇಲ್ಲ. ಸರ್ವ ದೇಶು ಕಾಲೇಶು ಸಏಕ ಪರಮೇಶ್ವರ ಪಾತಿನ ಅರ್ಥ. ಸದಾತ್ತ ಶಕ್ತಿ ಮಧ್ಯಂಜನೇ ವಿಷ್ಣು ಹರೀಂದ್ರಪಾಣಿ. ಹರಿ ಅಂದರೆ ಅರ ಇರೋದು, ಹರಿ ಅರ ಹರಿ ಅಂದರೆ ಚಕ್ರ, ಸುದರ್ಶನ ಚಕ್ರ. ಅರಗಳು ಅಂದರೆ ಅಲಗುಗಳು, ಅದು ಸಾವಿರ ಅಲಗಿರುತ್ತೆ, ಅದಕ್ಕೆ ಅರ ಅರ ಹರಿ. ಹರೀಂದ್ರ ಅಂದರೆ ಶ್ರೇಷ್ಠವಾದ ಚಕ್ರ. ಹರೀಂದ್ರಪಾಣಿ ಮಧ್ಯಂಜಿನೇ, ಹರೀಂದ್ರಪಾಣಿ ಅಂದರೆ ಒಂದೇ, ದುರ್ಗಾದೇವಿ ಅಧಿಪತಿ ಅಂದರೆ ಒಂದೇ. ಪೂರ್ವಂ ಹರಿ ಚಕ್ರ ಮಭೂತಿ ದುರ್ಗಾ ಅಂತ ಹೇಳಿದ್ದಾರೆ. ಚಕ್ರಾಭಿಮಾನಿ ದುರ್ಗಾದೇವಿ ಆದ್ದರಿಂದ ಚಕ್ರಪಾಣಿ ಅಂದರೆ ದುರ್ಗಾಧಿಪತಿಯಾದ ಶ್ರೀಹರಿ. ದೇವೋಪರಾಣ್ಯೇ ಮಧುಗ್ರಧನ್ವಾ ಸಾಯಂ ತ್ರಿಧಾಮ ಅವತು ಮಾಧವೋ ಮಾಂ. ಅಪರಾಣ್ಯೇ ಮಧುಹ ದೇವ, ಮಧುಸೂದನ ರೂಪಿಯಾದ ಪರಮಾತ್ಮ ಅಪರಾಹ್ನಕಾಲದಲ್ಲಿ ಕಾಪಾಡಲಿ. ಉಗ್ರಧನ್ವಾ ಸಾಯಂ ತ್ರಿಧಾಮ, ಸಾಯಂಕಾಲದಲ್ಲಿ ಉಗ್ರಧನ್ವಾ ತ್ರಿಧಾಮ ಮಾಧವ ಅವತು, ಮಾಧವ ರೂಪಿಯಾದ ಶ್ರೀಹರಿ ಪಾಲಿಸಲಿ. ದೋಷೇ ಋಷಿಕೇಶ, ದೋಷೇಯುಷಾಂ ಸಮಮನೇನ ಮನೇತಿ ಭೀಮೆ. ರಾತ್ರಿ ಕಾಲದಲ್ಲಿ, ಯಾವ ರಾತ್ರಿ ಕಾಲ ಅಂದರೆ ಯಾವುದು ಗೊತ್ತಾ, ಮಧ್ಯರಾತ್ರಿ ಸ್ವಲ್ಪ ಕಡಿಮೆ ಕಾಲನ ದೋಷ ಅಂತ ಕರೀತಾರೆ. ಅದಕ್ಕೆ ದೋಷೇ ಋಷಿಕೇಶ ಉತಾರ್ಧ ರಾತ್ರಿ, ದೋಷಕ್ಕೂ ಅರ್ಧರಾತ್ರಿ ಸ್ವಲ್ಪ ವ್ಯತ್ಯಾಸ ಇದೆ. ನಿಶೀತಂತೂ ಅರ್ಧರಾತ್ರಂಶ, ನಿಶೀತ ಅಂದರೆ ಅರ್ಧರಾತ್ರಿ, ದೋಷ ಅಂದರೆ ಅರ್ಧರಾತ್ರಿ ಸ್ವಲ್ಪ ಕಡಿಮೆ, ಪ್ರದೋಷ ಅಂದರೆ ಸಾಯಂಕಾಲಕ್ಕಿಂತ ಕಡಿಮೆ. ಪ್ರದೋಷ ಬೇರೆ, ದೋಷ ಬೇರೆ, ನಿಶೀತ ಬೇರೆ. ನಿಶೀತ ಕಾಲದಲ್ಲಿ ಪದ್ಮನಾಭ ಅವರು, ಪದ್ಮನಾಭ ರೂಪಿಯಾದ ಶ್ರೀಹರಿ ರಾತ್ರಿ ಕಾಲದಲ್ಲಿ ಕಾಪಾಡಿ. ಶ್ರೀವತ್ಸ ಲಕ್ಷ್ಮ ಅಪರ ರಾತ್ರ ಈಶಃ ಪ್ರತ್ಯೂಷ ಈಶೋ ಅಚಿತರೋ ಜನಾರ್ದನ. ಶ್ರೀವತ್ಸ ಲಕ್ಷ್ಮ, ಶ್ರೀವತ್ಸಧಾರಿಯಾದಂಥ ಶ್ರೀಹರಿ ಅಪರ ರಾತ್ರಿ ಮಧ್ಯರಾತ್ರಿ ಕಡಿತು ಆ ಸಮಯದಲ್ಲಿ ಶ್ರೀವತ್ಸ ಲಾಂಛನ ಶ್ರೀಹರಿ ನಮ್ಮನ್ನು ಪಾಲಿಸಲಿ. ಅಶಿಧರ ಜನಾರ್ದನ, ಯಾವ ರೂಪ ಅದು? ಅಶಿಧರ ಪ್ರತ್ಯೂಷೆ, ಪ್ರತ್ಯೂಷ ಕಾಲ ಅಂದರೆ ಯಾವುದು ಗೊತ್ತಾ, ಸೂರ್ಯೋದಯಕ್ಕಿಂತ ಮುಂಚಿನ ಕಾಲವನ್ನು ಅದನ್ನು ಪ್ರತ್ಯೂಷ ಕಾಲ ಅಂತ ಕರೀತಾರೆ. ಪ್ರದೋಷ ಸಾಯಂಕಾಲಕ್ಕಿಂತ ಮುಂಚೆ, ಪ್ರತ್ಯೂಷ ಪ್ರಾತಃಕಾಲಕ್ಕಿಂತ ಮುಂಚೆ. ಆ ಕಾಲದಲ್ಲಿ ಅಶಿಧರೋ ಜನಾರ್ದನ, ಖಡ್ಗಪಾಣಿಯಾದ ಜನಾರ್ದನ ನಮ್ಮನ್ನು ಪಾಲಿಸಲಿ. ದಾಮೋದರ ಅವ್ಯಾದ ಅನುಸಂಧ್ಯಂ, ಅನುಸಂಧ್ಯಂ ಸಂಧ್ಯಾಕಾಲ ಬರ್ತಿರಬೇಕಾದ್ರೆ ದಾಮೋದರ ಅವತ್ತು ದಾಮೋದರ ರೂಪಿಯಾದ ಪರಮಾತ್ಮ ಪಾಲಿಸಲಿ. ಪ್ರತ್ಯೂಷ ಕಾಲ, ಆಮೇಲೆ ಸಂಧ್ಯಾಕಾಲ, ಆಮೇಲೆ ಪ್ರಾತಃ ಕಾಲ, ಇಡೀ ಕಾಲ ರೊಟೇಟ್ ಆಗಬೇಕು. ಇದಿಷ್ಟು ಲಿಸ್ಟ್ ಮಾಡ್ಕೊಂಡ್ಬಿಟ್ರೆ ಪ್ರಾತಃ ಕಾಲ, ಸಂಗಮ ಕಾಲ, ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ, ಸಾಯಂಕಾಲ, ಆಮೇಲೆ ದೋಷ ಕಾಲ, ಪ್ರದೋಷ ಕಾಲ, ಇಶೀತ ಕಾಲ, ಆಮೇಲೆ ಬಂದಿದ್ದು ಅಪರ ರಾತ್ರ, ಕೊನೆಗೆ ಪ್ರತ್ಯೂಷ. ಇಷ್ಟು ದಿವಸದ ಕಾಲಗಳಲ್ಲೂ ಕೂಡ ಇಷ್ಟು ರೂಪದ ಪರಮಾತ್ಮ ನಮ್ಮನ್ನ ಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಶಿಧರೋ ಜರಾರ್ಧರ ದಾಮೋದರ ಅವ್ಯಾದ ಅನುಸಂಧ್ಯಂ ಪ್ರಭಾ, ಪ್ರಭಾತ ಕಾಲದೊಳಗೆ ವಿಷ್ಣು ಶ್ರೀಮಾನ್ ಭಗವಾನ್ ಕಾಲಮೂರ್ತಿ, ಶ್ರೀಮಾನ್ ವಿಷ್ಣು ವಿಷ್ಣು ರೂಪದ ಶ್ರೀಹರಿ ನಮ್ಮನ್ನು ಪಾಲಿಸಲಿ. ಇದೆಲ್ಲ ಸರಿಯಾಗಿ ಚಿಂತನೆ ಮಾಡಿದಾಗ ಆಪತ್ತುಗಳು ಅಲ್ಲಿ, ಕಾಲಗಳು ಇಲ್ಲಿ, ಅದು ಮುಗಿತು. ಎರಡನೇ ಭಾಗನೂ ಮುಗಿತು. ಈಗ ಮುಂದೆ ಮೂರನೇ ಭಾಗ ಪ್ರಾರಂಭ ಮಾಡಿದೆ. ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್. ಥರ್ಡ್ ಪಾರ್ಟ್ ಯಾವುದು? ದೇವರ ರೂಪಗಳಾಯ್ತಲ್ಲ, ದೇವರ ಆಯುಧಗಳು ನಮ್ಮನ್ನು ಪಾಲಿಸಲಿ. ದೇವರ ಆಯುಧಗಳು ನಮ್ಮನ್ನು ಪಾಲಿಸಲಿ. ಚಕ್ರಂ ಯುಗಾಂತಾನರ ತಿಗ್ಬನೇಮಿ ಭ್ರಮತ್ ಸಮಂತ ಭಗವತ್ ಪ್ರಯುಕ್ತಂ ದಂಧಗ್ಧಿ ದಂಧಗ್ಧಿ ಅರಿಸೈನ್ಯಮಾಶು ಕಕ್ಷಂ ಯಥಾ ವಾಯುಸಖೋ ಹುತಾಶಃ. ಚಕ್ರಮನು ಪಾಲಿಸಲಿ. ಆಮೇಲೆ ಗದೇಶ ನಿಸ್ಪರ್ಶನಿ ವಿಸ್ಫುಲಿಂಗೇ ನಿಷ್ಪಿಂಡಿ ನಿಷ್ಪಿಂಡಿ ಅಜಿತ ಪ್ರಿಯಾಸಿ ಕೂಷ್ಮಾಂಡವೈನಾಯಕ ಯಕ್ಷರಕ್ಷೋ ಭೂತೋಗ್ರಹಾನ್ ಚೂರ್ಣಯ ಚೂರ್ಣಯಾರೀನ್. ಆಮೇಲೆ ಗದ, ಅದೇ ರೀತಿ ಪ್ರತಿಯೊಂದನ್ನು ಧನೇಂದ್ರ ಚೆನ್ನಾಗಿ ಪ್ರತಿಯೊಂದನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ಅದು ಸಾಯಂಕಾಲ ನೋಡೋಣ, ಇಷ್ಟ ಆಗಿದೆ. ಈಗ ಸಾಯಂಕಾಲದಲ್ಲಿ ಕೊನೆಯ ಭಾಗ ಇದೆ, ಸುಮಾರು 4-3.5 ಮೇಲೆ ಉಳಿದ ಭಾಗ ಹೇಳಿ ನಮ್ಮ ಮುಕ್ತಾಯ ಮಾಡೋದು. ಅದ್ರ ಜೊತೆಗೆ ಇನ್ನು ಹಿಂದಿನ ವರ್ಕ್ಶಾಪ್ಗಳ ಬಗ್ಗೆ ನಡೆದ ವಿಚಾರಗಳನ್ನು ಕೂಡ ಸಂಗ್ರಹ ಮಾಡೋದು, ಅದೆಲ್ಲ ಕೊನೆಯ ಭಾಗದ ಉಪನ್ಯಾಸ. ಈ ಮೊದಲನೇದಾಯಿತು. ಈ ಬುದ್ಧ ಪ್ರವಚನ ಪರಪೂಜ್ಯರಾದಂಥ ಶ್ರೀಪಾದಂಗಳವರು ಆಗಮಿಸಿದ್ದಾರೆ. ಅವರಿಂದ ಈಗ ಒಂದು ಅನುಗ್ರಹ ಸಂದೇಶ ಇದೆ. ಅನುಗ್ರಹ ಸಂದೇಶ ಆದಮೇಲೆ ಬೇರೊಂದು ಕಾರ್ಯಕ್ರಮ ಇದೆ, ಆಮೇಲೆ ತೀರ್ಥಪ್ರಸಾದ. ಈಗ ಶ್ರೀಪಾದಂಗಳವರು ಅನುಗ್ರಹ ವಚನ ನೀಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು, ಪೇಜಾವರ ಮಠದ ಕಿರಿಯ ಭಟ್ಟದ ಶ್ರೀಪಾದಂಗಳವರು, ಅವರು ಇಂಥ ಕಾರ್ಯಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತಕ್ಕಂಥವರು. ಬಹಳ ವಿಶೇಷವಾಗಿ ಅನೇಕ ರೀತಿಯಲ್ಲಿ ಕಾರ್ಯಗಳನ್ನು ಹಮ್ಮಿಕೊಂಡು ಸತತ ಗೋ ಸಂರಕ್ಷಣೆ ಮೊದಲಾದ ಅನೇಕ ಕಾರ್ಯಗಳ ಮೂಲಕ, ಪಾಠ ಪ್ರವಚನ ಮೊದಲಾದವುಗಳ ಮೂಲಕ ಸಮಾಜಕ್ಕೆ ವಿಶೇಷವಾದಂಥ ಉಪಕಾರವನ್ನು ಮಾಡ್ತಾ, ವಿಶೇಷವಾದ ರೀತಿಯ ಹರಿವಾಯುಗಳ ಸೇವೆಯನ್ನು ಮಾಡತಕ್ಕಂಥ ಪರಮಪೂಜ್ಯ ಶ್ರೀಪಾದಂಗಳವರು ಈಗ ಆಗಮಿಸಿದ್ದಾರೆ. ಮಧ್ಯಾಹ್ನದತ್ತಲ್ಲಿ ಹಿರಿಯ ಶ್ರೀಪಾದಂಗಳು ವಿಶೇಷ ಶ್ರೀಪಾದಗಳು ಆಗಮಿಸ್ತಾ ಇದ್ದಾರೆ. ಮತ್ತು ಸಾಯಂಕಾಲದ ಕಾರ್ಯಕ್ರಮ ತುಂಬ ಇದೆ, ಜ್ಞಾಪಕ ಇರಲಿ. 5-6 ಗಂಟೆಗೆ ಪುಸ್ತಕ ಬಿಡುಗಡೆ ಇದೆ, ಹರಿಕಥಾಮೃತ ಸಾರ. ತುಂಬ ದಿವಸದಿಂದ ಸಿಕ್ತಿರಲಿಲ್ಲ, ಪ್ರತಿಗಳು ಆಗೋಗಿತ್ತು. ಅದರ ಪುನರ್ಮುದ್ರಣ, ವಿಸ್ತೃತ ಮುದ್ರಣ, ಅದು ಪ್ರಕಾಶನ ಆಗುತ್ತೆ. ಲೈಫ್ ಅಂಡ್ ವರ್ಕ್ಸ್ ಆಫ್ ಮಧ್ವಾಚಾರ್ಯ ಅನ್ನೋ ಪುಸ್ತಕವನ್ನು ಪ್ರಕಾಶಿತವಾಗುತ್ತೆ. ಜೊತೆಗೆ ವಿದ್ವಾಂಸರ ಸನ್ಮಾನ ಇದೆ, ಒಬ್ಬ ವಿದ್ವಾಂಸರಿಗೆ ಸನ್ಮಾನ, 80 ವರ್ಷ ಆದವರಿಗೆ ಸನ್ಮಾನ ಕಾರ್ಯಕ್ರಮ. ಒಬ್ಬ ವಿದ್ಯಾರ್ಥಿ ರುಕ್ಮಿಣಿ ಸೇವೆಗೆ ಒಪ್ಪಿಸಿದ್ದಾನೆ, ಬಹಳ ಅಪೂರ್ವ ರೀತಿಯಲ್ಲಿ ಒಪ್ಪಿಸಿದ್ದಾನೆ. ಆ ವಿದ್ಯಾರ್ಥಿಗೆ ಪಾರಿತೋಷಕ ವಿತರಣೆ. ಇಷ್ಟೆಲ್ಲ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಗೆ ಇರುತ್ತೆ. ಆದ್ದರಿಂದ ಇಡೀ ದಿವಸ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಗಮನಿಸಿಬಿಟ್ಟು ಆ ಬಗ್ಗೆ ಎಲ್ಲರೂ ಕೂಡ ಸಿದ್ಧರಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಈಗ ಪರಮಪೂಜ್ಯ ಶ್ರೀಪಾದಂಗಳವರು ಅನುಗ್ರಹ ಸಂದೇಶ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾ ಅವರು.